ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು, ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಮ್ದಲು ವಂದನೆಗಳು ಸಲ್ಲಿಸುತ್ತ ದೇವರ ಒಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತೆಯುಳ್ಳವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಈ ದಿನ ನಮ್ಮ ಒಂದು ಶತ್ರು, ನಮ್ಮ ಒಂದು ಎದುರಾಳಿ, ನಮ್ಮ ಒಂದು ವೈರಿ ಬಗ್ಗೆ ಏನು ಮಾಡೋಣ, ನಾವು ಓದೋಣ. ಎಲ್ಲರಿಗೂ ಆಶ್ಚರ್ಯವಾಗಿರ್ಬೋದು, ಏನು ಬ್ರದರ್ ಎತ್ತಿದ ತಕ್ಷಣ ಸೇತನ ಬಗ್ಗೆ ಓದೋಣ ಅಂತಿರಲ್ಲ ಅಂದ್ಬಿಟ್ಟು ಅದರ ಹೌದು, ಇವನ ಬಗ್ಗೆ ಯಾವ ಸಭೆಯಲ್ಲಿ ಯಾರು ಯಾವತ್ತೂ ಮಾತಾಡಲ್ಲ ರೀ. ಏಕೆಂದರೆ ಕೆಟ್ಟವ್ರ ಬಗ್ಗೆ ಮಾತಾಡೋದು ಏನು ರೀ, ಇವನು ನಮ್ಗೆ ಯಾಕಪ್ಪ ಕೆಟ್ಟವ್ರ ಸಹವಾಸ ಅಂತ ಅಂದ್ಬಿಟ್ಟು ಜನಗಳು ಏನು ಮಾಡೋಕ್ಕೆ ಹೋಗಲ್ಲ, ಇವನ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಸತ್ಯವೇದಲ್ಲಿ ನೋಡ್ಬೇಕಾದ್ರೆ ಮೊದಲನೇ ಪುಸ್ತಕದಲ್ಲೂ ಇವನ ಬಗ್ಗೆ ಬರೆದವ್ರೆ, ಮೊದಲನೇ ಅಧ್ಯಾಯದಲ್ಲಿ ಅದರ ಮೊದಲನೇ ಪುಸ್ತಕದಲ್ಲಿ ಆದಿಕಾಂಡದಲ್ಲಿ ಎರಡನೇ ಅಧ್ಯಾಯದಲ್ಲಿ ಕೂಡ ಏನಾಗ್ತಾರೆ, ಒಂದು ಕ್ರಿಯೆಗಳು ಶುರು ಆಗ್ತವೆ. ಪ್ರಕಟಣೆ ಪುಸ್ತಕದಲ್ಲಿ ಅಂತ್ಯದಲ್ಲೂ ಕೂಡ ಏನಾಗಿದೆ ಇವನ ಬಗ್ಗೆ ಮಾತಾಡಿದರೆ ಅಂದ್ರೆ ನೋಡ್ರಿ, ಮೊದಲನೇ ಪುಸ್ತಕ ಅಂತ್ಯ ಪುಸ್ತಕದಲ್ಲಿ ಇವನ ಬಗ್ಗೆ ಮಾತಾಡಿದರೆ ಅಂತಂದರೆ ಇವನು ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿ. ಇವತ್ತು ಲೋಕದಲ್ಲಿ ಎಲ್ಲ ಪಾಪಕ್ಕೆ ಕಾರಣ ಯಾರಪ್ಪ ಅಂದರೆ ಕಾರಣಕರ್ತ ಇವನೇ. ಅದರಿಂದ ಇವನ ಬಗ್ಗೆ ಓದೋದು ತುಂಬ ಇಂಪಾರ್ಟೆಂಟ್ ಅದರ. ಅದಕ್ಕೆ ದೇವ್ರ ಮಕ್ಕಳಾಗಿರೋ ನಾವು ಇವನ ಬಗ್ಗೆ ತುಂಬ ತಿಳ್ಕೊಬೇಕಾಗಿರೋದು ಇದರಿ. ಯಾಕಪ್ಪ ಅಂದರೆ ಸತ್ಯವೇದದಲ್ಲಿ 60ಕ್ಕಿಂತ ಹೆಚ್ಚಾಗಿರೋಂಥ ವಾಕ್ಯಗಳು ಯಾರ ಬಗ್ಗೆಪ್ಪ ಮಾತಾಡ್ತಾರೆ ಅಂತಂದರೆ ಇವನು ಬಗ್ಗೆ ಏನು ಮಾಡ್ತಾರೆ ಮಾತಾಡ್ತಾರೆ, ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ಯೇಸು ಪ್ರಭು. ಇವನ್ನ ಏನಂತ ಕರೀತಾರಪ್ಪ ಅಂತಂದರೆ ಈ ಪ್ರಪಂಚದ ಏನ್ರಿ ಅಧಿಪತಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ, ದ ಪ್ರಿನ್ಸ್ ಆಫ್ ದಿಸ್ ವರ್ಲ್ಡ್ ಅಂತ ಏನು ಮಾಡ್ತಾರೆ ಯೇಸು ಕ್ರಿಸ್ತವನ್ನು ಕರೀತಾರೆ. ನೋಡಿ ವಾಕ್ಯ ಓದನ, ಯೋಹಾನ 14ನೇ ಅಧ್ಯಾಯ 30ನೇ ವಾಕ್ಯ, ಯೋಹಾನ 14:30 ಓದಿ. ಜಾನ್ 14:30 ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್ ಯಾರಾದ್ರ?
ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನಾಡುವುದಿಲ್ಲ, ಯಾಕಂದರೆ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟಿದ್ದು ಯಾವುದೆಂದು ನನ್ನಲ್ಲಿಲ್ಲ.
ನೋಡ್ರ
ಆದರೂ
ಈ ಲೋಕಾಧಿಪತಿ ಬರ್ತಾ ಇದ್ದಾನೆ ನೋಡ್ರ, ಲೋಕಾಧಿಪತಿ ಅಯ್ಯಪ್ಪ, ಲೋಕಕ್ಕೆ ಅಧಿಪತಿ ಅಂತಂದ್ಬಿಟ್ಟು ನಮ್ಮ ರಕ್ಷಕನೇ ಅವನ್ನ ಕರೀತಾರೆ. ಸರಿಪ್ಪ, ಅಪೊಸ್ತಲ ಪೌಲು ಅವ್ನು ಏನು ಅಂತ ಕರೀತಾರೆ ಗೊತ್ತಾ, ದೇವರು ಅಂತ ಕರೀತಾರ್ರಿ. ಎಲ್ಲಿ ಓದ ನೋಡಿದ್ದೀನಿ, 2 ಕೊರಿಂಥ 4:4 ಓದಿ, 2 ಕೊರಿಂಥಿಯನ್ಸ್ 4:4 ಓದಣ.
ಫೋರ್ ಫೋರ್ ರೀ,
ಹ್ಞೂ
ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಕರೆಕ್ಟ್ ರೀ
ಕರೆಕ್ಟ್ ಕರೆಕ್ಟ್ ಓದಿ ಸರ್ ಕರೆಕ್ಟ್.
ಸೆಕೆಂಡ್. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು.
ಈ ಪ್ರಪಂಚದ ದೇವರು ಏನ್ರಿ, ಈ ಪ್ರಪಂಚದ ದೇವರು ಅಂತ ಏನು ಮಾಡ್ತಾರೆ, ಅವನು ದೇವರು ಅಂತ ಕರೀತಾರೆ ಈ ಯುಗಕ್ಕೆ, ಅವನೇ ಅಂತ ದೇವರಂತೆ. ಸರಿಪ್ಪ, ಅಪೋಸ್ಟ್ಲ್ ಪೀಟರ್ ಅವನ ಏನಂತ ಕರೀತಾರೆ ಅಂತಂದರೆ, ನಮ್ಮ ಎದುರಾಳಿ ಗರ್ಜಿಸುವ ಸಿಂಹದ ಥರ ಇದ್ದಾನೆ ಅಂತ ಹೇಳ್ತಾರೆ. ನೋಡಿ ಓದನ, 1 ಪೇತ್ರ 5:8 ಓದಿ. ಹೋದ್ರಿ, ಫಸ್ಟ್ ಪೀಟರ್
ಆತನು
5.
ನಿಮಗೋಸ್ಕರ ಚಿಂತಿಸುತ್ತಾನೆ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನಿಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ.
ಏನಂತೆ, ನಿಮ್ಮ ಎದುರಾಳಿ ಗರ್ಜಿಸುವ ಸಿಂಹದ ಪಾದಿಯಲ್ಲಿ. ಅಪೊಸ್ತಲ ಪೌಲ್ ಮಾತಾಡೋರೆ, ಪೀಟರ್ ಮಾತಾಡೋರೆ, ಯೇಸು ಕ್ರಿಸ್ತು ಮಾತಾಡೋರೆ, ಬೈಬಲಲ್ಲಿ ದೇವರೇ ಮಾತಾಡ್ಬಿಟ್ಟಿರ್ಬೇಕಾರೆ ನಾವ್ಯಾಕಪ್ಪ ಅವನ ಬಗ್ಗೆ ಓದ್ಬಾರ್ದು ಅಲ್ವರ? ಯಾರು ಇವನ ಬಗ್ಗೆ ಓದೋದು ಬೇಡ, ಅಯ್ಯೋ ಇವನು ಅಷ್ಟು ದೂರ ಇರೋಣ, ದೂರ ಇರೋದು ಕರೆಕ್ಟು, ಓದೋದೇ ಬೇಡ, ಸ್ಟಡಿ ಮಾಡೋದೇ ಬೇಡ ಅಂತಂತಾರೋ, ಅವನಿಗೆ ಏನ್ರಿ ಗೊತ್ತಾ, ಇವ್ರ ಬಗ್ಗೆ ಅಟ್ಯಾಕು ಈಸಿಯಾಗಿ ಮಾಡಿಬಿಡ್ತಾನೆ ಸೇತಾನು. ಯಾಕಂದರೆ ಅಪೊಸ್ತಲ ಪೌಲ್ ಏನಪ್ಪ ಹೇಳ್ತಾರೆ ಅಂದರೆ, ನೋಡಪ್ಪ ಸೇತಾನಿನ ಕುತಂತ್ರಗಳು ನಾವು ಅರಿಯದವರಲ್ವಲ್ಲ. ಅವನ ಕುತಂತ್ರಗಳು ನಮ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಎಲ್ಲ ಹೇಳ್ತಾರೆ ಓದ ನೋಡ್ರಿ, 2 ಕೊರಿಂಥ 2:11, 2 ಕೊರಿಂಥ 2.
ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ.
ನೋಡ್ರ ಏನ್ರಿ, ಅವನು ನಮ್ಮನ್ನ ನಷ್ಟ ಪಡಿಸ್ಬಾರ್ದ್ರಿ. ಯಾಕಂದ್ರೆ ಅವನ ಯೋಚನೆಗಳು ನಾವು ಅರಿಯದವರಲ್ಲವಲ್ಲ. ಅರಿಯದವರಲ್ಲವಲ್ಲ ಅಂದ್ರೇನು, ಅರ್ತಿದ್ದೀವಿ ಅಂತ ಅರ್ಥ. ಅವನು ನಮ್ಮನ್ನ ಮೋಸಗೊಳಿಸ್ಬಾರ್ದ್ರಿ, ಅವನ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ಅರ್ಥ. ಎಲ್ಲವೂ ತಿಳ್ಕೊಳದ ಓದೇ ಇಲ್ಲ ಅಂತಂದ್ರೆ, ಅವನ ಬಗ್ಗೆ ಏನು ಬೈಬಲ್ ಓದೇ ಇಲ್ಲ ಅಂತಂದ್ರೆ ಸುಮ್ಮನೆ ಶೇತಾನ ಅಂತ ಗೊತ್ತಿಬಿಟ್ರೆ ಆಯ್ತದ? ಓದ್ಬೇಕು ಕುತ್ಕೊಂಡು. ಸಾಮಾನ್ಯವಾಗಿ ಶೇತಾನಂದ ಏನಪ್ಪ ಅಂದರೆ ನೋಡಿ, ಲೈಟ್ ನೋಡಿ, ಇಲ್ಲಿ ನಮ್ಮ ಕಾಣಿಸ್ ನೋಡಿ, ಕೆಂಪುಗವನೇ ಇಲ್ಲ ಕಪ್ಪುಗವನೇ, ಕಣ್ಣು ಕೆಂಪುಗೈತೆ, ಬರೀ ಬೆಂಕಿ ಥರ ಇರ್ತದೆ, ಬಾಯಿ ಬಿಟ್ಟರೆ ಬರೀ ಬೆಂಕಿನೇ ಬರ್ತದೆ, ತಲೆ ಮೇಲೆ 2 ಕೊಂಬೈತೆ, 4 ಕೋರೆ ಹಲ್ಲುಗಳೈತೆ, ರಾಕ್ಷಸನ ಥರ ಅವನೇ, ಬೆಳ್ಳೆಲ್ಲ ಚೂಪಗಿದೆ, ದೊಡ್ಡ ಬಾಲ ಇರ್ತದೆ ಈ ಅಂತ ಅಂದ್ಕೊಂಡು ಇವನಡ ಟಿವಿಲಿ ಬರ್ತಾ ನೋಡಿ, ಅಡ್ವರ್ಟೈಸ್ಮೆಂಟು ಇಲ್ಲ ಕಾಮಿಕ್ ಪುಸ್ತಕದಲ್ಲಿ ಬರ್ತಾ ನೋಡಿ, ಈ ಥರ ಅವನೇ ಶೇತಾನು ಅಂತ ಏನು ಮಾಡ್ಬಿಡ್ತಾರೆ, ಎಲ್ಲ ಸಾಮಾನ್ಯವಾಗಿ ಥಿಂಕ್ ಮಾಡ್ಬಿಡ್ತಾರೆ ಅಲ್ವರಾ. ಸರಿ, ಸತ್ಯವೇದ ಏನಪ್ಪ ಹೇಳ್ತಾರೆ, ಸತ್ಯವೇದನಲ್ಲಿ ಇವನ್ನ ಹಿಂಗೆ ಹೇಳ್ತಾರ ಅಂತ ನೋಡಿದ್ರೆ ಏನ್ರಿ, ಸತ್ಯವೇದದಲ್ಲಿ ಇವನ್ ಬಗ್ಗೆ ಹೇಳ್ಬೇಕಾರೆ ಹೆಂಗ್ ಗೊತ್ತಾ ಹೇಳ್ತಾರೆ, ಇವನು ಹಿಂಗಿದಾನಂತೆ, ಪರಿಪೂರ್ಣವಾಗಿದ್ದಾನಂತೆ ಅಲ್ದ್ರ, ಭಯಂಕರ ಸುಂದರ ಅಂತೀರಿ. ಹೋದ ನೋಡಿ, ಎಜಿಕಲ್ 28:12-13. ಎಜಿಕಲ್ 28:12-13 ಸರ್.
ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕ ಗೀತೆಯನ್ನೆತ್ತು ಅವನಿಗೆ ಹೀಗೆ ನುಡಿ. ಕರ್ತನಾದ ಯಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನದ ಏದೇನಿನಲ್ಲಿ ನೀನಿದ್ದಿ.
ನೋಡ್ರ ಏನ್ ಹೇಳ್ತಾರೆ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನ ಅಂತ ಈದೇನಲ್ಲಿದ್ದೆ ಅಂತ ಹೇಳ್ತಾರೆ. ಈದೇನ್ ತೋಟದಲ್ಲಿ ತುರಿನ ದೇಶ ಅಧಿಪತಿ ಇದ್ನ, ಅವನು ಹೆಂಗಿದ್ದ? ಆದ ಮತ್ತೆ ಅವಳ ಪಾಪ ಮಾಡ್ತಾರೆ, ಈಡೇನ್ ತೋಟ ಹೊರಗಡೆ ಓಡಿಸ್ಬಿಟ್ರಲ್ಲ, ಮತ್ತೆ ಇದ್ಯಾರು ತುರಿನ ದೇಶನ ಅಧಿಪತಿ ಈಡೇನ್ ತೋಟದಲ್ಲಿದ್ದವರು? ಮುಂದಿನ ವಾಕ್ಯ ಓದಿಷ್ಟ, ನೆಕ್ಸ್ಟ್ ನೋಡೋಣ ಮುಂದಿನ ವಾಕ್ಯ, ನೆಕ್ಸ್ಟ್ ವಾಕ್ಯ.
ಮಾಣಿಕ್ಯ, ಪುಷ್ಪರಾಗ, ಪಚ್ಚೆ, ಪಿತರತ್ನ, ಬೇರೂಲ, ವೈಡೂರ್ಯ, ನೀಲ, ಕೆಂಪುರಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತನಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು, ಮನೆಗಳು ಸ್ವರ್ಣ ರಂಜಿತವಾಗಿದ್ದವು. ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೋಬಿಯಾಗಿದ್ದಿ.
ರೆಕ್ಕೆ ತೆರೆದು ನೆರಳು ಕೊಡುವಂತ ಕೆರುಬ್ ಅಂತೆ. ಏನ್ ತುರುನ್ ದೇಶ ಅಧಿಪತಿ ಕೆರುಬ, ದೇವದೂತನ ಮನುಷ್ಯ ತಾನೇ ಅವನು? ಮತ್ತೆ ಹಂಗಾರೆ ಕೆರುಬ್ ಯಾರು ಏನ್ರಿ? ಈಡೇನ್ ತೋಟದಲ್ಲಿ ಅಂತ ಕೆರುಬ್ ಯಾರು ಅಂದ್ರೆ ಅದು ಲೂಸಿಫರ್. ಅವನ್ನ ತುರುನ್ ದೇಶನ ಅಧಿಪತಿಗೆ ಏನ್ ಮಾಡ್ತಾರೆ, ಹೋಲಿಕೆ ಮಾಡಿ ಅಲ್ಲಿ ಮಾತಾಡ್ತಾರೆ ಅಲ್ವರ. ಯಾಕಂದ್ರೆ ಅವನಿಗಿರೋ ಗುಣಲಕ್ಷಣಗಳೆಲ್ಲ ಏನಾಗಿತ್ತು ಇವಂಗಿತ್ತು ಅಂತ. ಅದಕ್ಕೆ ಏನ್ ಹೇಳ್ತಾರೆ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ಏನ್ರಿ ನಾವೆಲ್ಲ ನೆನ್ಸ್ಕಂಡಂಗೆ ಕಪ್ಪಗೆ ಕರ್ರಕ್ಕೆ ಒಂದು ಡ್ರ್ಯಾಗನ್ ಥರ ರಾಕ್ಷಸ ಅಂತರ ಏನಾಗಿಲ್ಲ ರೀ, ಇಲ್ಲ ರೀ. ಎಷ್ಟು ಸುಂದರವಾಗಿ ಅವನೇ ಅಂತಂದರೆ, ನಮ್ಮ ಮುಂದೆ ಏನಾರು ಬಂದ್ಬಿಟ್ಟ ಅಂತಂದರೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತೀರಿ, ಅಯ್ಯೋಪ್ಪ ಏನಪ್ಪ ಪ್ರಕಾಶವುಳ್ಳ ದೂತ ಅಂತ ಆಗ್ಬಿಟ್ಟಂದ್ರೆ ಬೈಬಲ್ ಐತಲ್ಲ. ಹಾಂ, ಸೇತನ ಹೆಂಗೆ ಬರ್ತಾರಂತೆ ನೋಡಿ, 2 ಕೊರಿಂಥ 2:11, 2 ಕೊರಿಂಥ 11 ತೆಗೀರಿಷ್ಟ, 2 ಕೊರಿಂಥ 11:14
ಇದೇನು ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ.
ನೋಡ್ರ
ಅವರ
ಸೈತಾನ ಹೆಂಗಂತ ವೇಷ
ಅಂತ್ಯಾವಸ್ಥೆಯು ಅವರ
ಹಾಕೊಂಬತ್ತಾನೆ, ಯಾರು ವೇಷ ಹಾಕೊಂಬತ್ತಾನೆ, ದೇವದೂತನ ವೇಷ ಸೈತಾನ ಸೈತಾನ ಥರ ಬರ್ತಾನ, ಬಂದ ಜನಗಳನ್ನು ನಂಬ್ತಾರ, ಹಂಗೆ ಜನಗಳು ಮೋಸ ಮಾಡಿಸ್ಬೇಕಂದ್ರೆ ಯಾವ ಥರ ಬರ್ಬೇಕು ಅವನು?
ಬರಬೇಕಲ್ಲ.
ಪ್ರಕಾಶವುಳ್ಳ ದೇವದೂತ ಅಂತಾರ. ಅದಕ್ಕೆ ಹೇಳೋದು ಬೈಬಲ್ನಲ್ಲಿ ಲೂಸಿಫರ್ಗೆ ಏನು ಗೊತ್ತಾ ಹೆಸರು, ಅವನು ಎಂಥ ನಕ್ಷತ್ರ ಅಂತೆ, ಯಾರಿಗೆ ಗೊತ್ತಿದೆಯಾ ಎಂಥ ನಕ್ಷತ್ರ?
ಉದಯ ನಕ್ಷತ್ರ.
ಪರವಾಗಿಲ್ಲ, ವಿಜಯ್ ಕುಮಾರ್ ಇಷ್ಟ ಮರ್ತೋಗಿಲ್ಲಪ್ಪ, ಜ್ಞಾಪನ ಐತೆ ವಿಜಯ್ ಕುಮಾರ್ ಇಷ್ಟರಿಗೆ. ಏನ್ರಿ ಉದಯ ನಕ್ಷತ್ರ, ಅಲ್ವಾ? ಓದಿಂತೀನಿ, ಯೆಶಾಯ 11:14, ಐಸಯ 14:13 ನೋಡಿ.
14.
14:13. ಹನ್ನೆರಡು ಓದಿ, ಸಾರಿ
ನೀನು
ಕನ್ನಡದಲ್ಲಿ 12 ಓದಿ.
12. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದಿ?
ನೋಡ್ರ, ಉದಯ
ಜನಾಂಗಗಳನ್ನು
ನಕ್ಷತ್ರವೇ ಅಲ್ವರ, ಉದಯ ನಕ್ಷತ್ರವೇ ಏನ ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿದ್ದಿ? ಉದಯ ನಕ್ಷತ್ರ ರೀ, ಏನಪ್ಪ ಇದು ಉದಯ ನಕ್ಷತ್ರ ಅಂತಂದ್ರೆ ಏನ್ರಿ, ಬೆಳ್ಬೆಳಿಗ್ಗೆ ಆಕಾಶದಲ್ಲಿ ಒಂದು ನಕ್ಷತ್ರ ಪ್ರಕಾಶವಾಗಿ ಕಾಣಿಸ್ತಾರಂತ್ರಿ, ಅದು ಪ್ಲಾನೆಟ್ ಜೂಪಿಟರ್ ರೀ. ಅದು ಎಷ್ಟು ದೊಡ್ಡದಾಗಿದೆ ಅಂದರೆ ಒಂದು ಭಯಂಕರ ನಕ್ಷತ್ರ ಥರ ಕಾಣಿಸ್ತಾರಂತೆ ರೀ ಬೆಳ್ಬೆಳಿಗ್ಗೆ. ಅಂದರೆ ಇದನ್ನು ಏನಕ್ಕೆ ಇವ್ರನ್ನ ಕಂಪೇರ್ ಮಾಡ್ತಾರೆ? ಅದನ್ನ ಮಾರ್ನಿಂಗ್ ಸ್ಟಾರ್ ಅಂತ ಸೈಂಟಿಸ್ಟ್ ಕರೀತಾರೆ. ಸೊ ಈ ಹೆಸರು ಏನಕ್ಕೆ ಲೂಸಿಫರ್ ಕೊಟ್ಟಿದ್ದಾರೆ ಅಂದರೆ, ದೇವರ ಮುಂಜಾನೆ ಸೃಷ್ಟಿಗಳು ಇವರು, ದೇವರು ಮೊದಲು ಮೊದಲು ಸೃಷ್ಟಿ ಮಾಡ್ಬೇಕಾದ್ರೆ ಲೂಸಿಫರ್ನೇ ಮಾಡೋ ಸೃಷ್ಟಿ ಮಾಡೋರೆ, ಇವನ್ ಥರ ಸೇಟನ್ ಥರ ಸೃಷ್ಟಿ ಮಾಡೋರೆ, ಅವ್ರು ಸೃಷ್ಟಿ ಮಾಡಿದ ಲೂಸಿಫರು. ಆದರೆ ಪಾಪ ಮಾಡಿದ ನಂತರ ಏನಾಗ್ಬಿಟ್ಟವನು, ದೇವ್ರ ವಿರೋಧಿ ಸೇತಾನ್ ಆಗ್ಬಿಟ್ಟ. ಸರಿ, ನೀವು ಬೈಬಲ್ ಇದೇ ಥರ ಬೇರೆ ಯಾರಾದ್ರು ಉದಯ ಸೂಚಕ ನಕ್ಷತ್ರ ಇದ್ದಾರ? ಯಾರಿಗೆ ಗೊತ್ತಿದೆಯಾ ಇನ್ನೊಬ್ರು ಯಾರು ಇದ್ದಾರೆ ಅಂತ? ಯಾರು?
ಯೇಸು ಕ್ರಿಸ್ತು ಬ್ರದರ್.
ವೆರಿ ಗುಡ್, ಯೇಸು ಕ್ರಿಸ್ತ ಇದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ರೆವಲೇಷನ್ 22:16 ಓದಿ. ಪ್ರಕಟಣೆ 22
22 16. ಏಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನ ಅರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದಾನೆ.
ನೋಡ್ರ, ಪ್ರಕಾಶವುಳ್ಳ ಉದಯ ಸೂಚಕ ನಕ್ಷತ್ರ ಅಂತಾರೆ. ಇವರು ಉದಯ ನಕ್ಷತ್ರ, ಅವರು ಪ್ರಕಾಶವುಳ್ಳ ಉದಯ ಸೂಚಕ ನಕ್ಷತ್ರ. ಸರಿ ಬಾ, ಹಂಗಾರೆ ಇಬ್ಬರು ಉದಯ ಸೂಚಕ ನಕ್ಷತ್ರಗಳು ಇದಾರಲ್ಲ ಬೈಬಲಲ್ಲಿ, ಹಂಗಾರೆ ಇಬ್ಬರು ಏನೋ ಒಟ್ಟಿಗಿದ್ರಾ? ಇದ್ರು ಯಾವಾಗಪ್ಪ ಇದ್ರು? ಭೂಮಿನ ಸೃಷ್ಟಿ ಮಾಡ್ಬೇಕಾರೆ, ಭೂಮಿಗೆ ಅಸ್ಥಿಭಾರ ಹಾಕ್ಬೇಕಾರೆ ಲೂಸಿಫರು ಮತ್ತು ಯೇಸು ಕ್ರಿಸ್ತು ಇಬ್ಬರು ಒಟ್ಟಿಗಿದ್ರಿ ರೀ. ವಾಕ್ಯ ಕೊಟ್ಟವಣ್ಣ ಯೋಬ 38:6 ಮತ್ತು ಹೇಳೋದಿ. ಯೋಬ 38:6 ಮತ್ತು ಹೇಳು.
ಮೂವತ್ತೆಂಟು 7.
ಹಾಂ, 6 ಮತ್ತು ಹೇಳು.
ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು
ಇರಲು
ಭೂಲೋಕದ
ನೋಡ್ರ ಏನ್ ಹೇಳ್ತಾರೆ. ಉದಯ ಸೂಚಕ ನಕ್ಷತ್ರಗಳು, ಗಳ್ಳು ಅಂದ್ರೆ ಏನ್ರಿ, ಒಂದಲ್ಲ ಎರಡು ಅಲ್ವರ? ಉದಯ ಸೂಚಕ ನಕ್ಷತ್ರಗಳು ರೀ. ಏನಪ್ಪ ಅಂದ್ರೆ ಏನ್ ಮಾಡ್ತಾರಂತೆ, ಹರ್ಷ ಧ್ವನಿಯಿಂದ ಸಂತೋಷದಿಂದ ಉಲ್ಲಾಸಿಸುತ್ತಾ ದೇವ್ರದ್ದು ಏನ್ ಮಾಡ್ತಾರಂತೆ, ಕೊಂಡಾಡ್ತಾರೆ. ಅಂದ್ರೆ ಭೂಮಿಗೆ ಅಸ್ಥಿವಾರ ಹಾಕ್ಬೇಕಾರೆ ಸಂತೋಷವಾಗಿ ಏನ್ ಮಾಡೋರು, ಅಂದ್ರೆ ಅಲ್ಲಿವರೆಗೂ ಲೂಸಿಫರ್ ಏನಾಗವನೆ ಚೆನ್ನಾಗವನೆ ಅದವ್ರು ಎಲ್ಲ ಎದುರ್ಕೊಂಡ್ಬಿಡ್ತಾರೆ. ಅಯ್ಯೋ ದೇವ್ರ ಸೃಷ್ಟಿ ಮಾಡ್ಬೇಕಾರೆ ಹಿಂಗೆ ಸೃಷ್ಟಿ ಮಾಡ್ಬಿಟ್ರಪ್ಪ, ಅದರ ಅವನ ಸೃಷ್ಟಿ ಮಾಡಿಬಿಟ್ಟು ದೇವ್ರಿಗೂ ಕೂಡ ನಾಶ ಮಾಡೋಕ್ಕಾಗಲ್ಲ, ದಿನಾ ಅವನಿಗೂ ದೇವ್ರಿಗೂ ಫೈಟಿಂಗ್ ನಡೀತಾರಂತೆ, ಅದರ ಅವನಿಗೂ ಅವನಗೂ ಇಬ್ರಿಗೂ ಚರ್ಚೆ ನಡೀತದಂತೆ. ಅವಾಗ ಅವಾಗ ಏನು ಮಾಡ್ತಾರೆ, ದೇವ್ರು ಗೆಲ್ತಾರೆ ಇವ್ನು ಗೆಲ್ತಾನೆ, ದೇವ್ರ ಕೇಳಿ ಇವನು ಡಿಫೀಟೇ ಮಾಡೋಕ್ಕಾಗಲ್ವಂತೆ. ಸಾಲ್ದಿದ್ಕೆ ಸೇತಾನ್ ಮನೆ ಯಾವ್ದಪ್ಪ ಅಂದರೆ ನರಕ, ಎಲ್ಲ ಸತ್ತೋಗಿರೋದು ಎಳ್ಕೊಂಡೋಗಿ ನರಕಕ್ಕೆ ಹಿಂಸೆ ಕೊಡೋದು ಯಾರಂತೆ, ಸೇತಾನ್ ಕೆಲಸ. ಸಾಲ್ದಿದ್ಕೆ ಇದ್ರ ಅಕೌಂಟ್ ಬೇರೆ ದೇವ್ರಿಗೆ ಕೊಡ್ತಾನಂತೆ ದಿನ. ಯೋಬನ ಪುಸ್ತಕದಲ್ಲಿ ಹೇಳ್ತಾರಲ್ಲ, ಏನಪ್ಪ ಆಪ ಅದಕ್ಕೆ ದೂತ ಎಲ್ಲಿಂದ ಬರ್ತಾ ಇದೆಯಾ ಅಂದರೆ, ಅಯ್ಯೋ ನಾನು ಭೂಮಿನ ಹತ್ತಿತ್ತ ತಿರುಗಾಡ್ತಾ ಬರ್ತಾ ಇದ್ದೀನಿ. ಸರಿ, ಯೋಬ ನೋಡಿದ್ಯಾ ಅಂತ ಕೇಳ್ತಾ ದೇವರು. ಓ ಹೌದು ಹೌದು, ನೋಡಿದೆ ನೋಡಿದೆ, ನೀನು ಅಕೌಂಟ್ ಕೊಡ್ತಾನಂತ ಇವನ್ನ ಲೆಕ್ಕಾಚಾರ ಕೊಡ್ತಂಗೆ ಅದರ. ಆಮೇಲೆ ಮೋಸೆ ಶವದ್ದು ಎತ್ಕೊಂಬರಕ್ಕೆ ಹೋದ್ನಲ್ಲ ಅವನು, ಆಯ್ತಾ ಲೋಕದಲ್ಲೆಲ್ಲ ಸತ್ತೋಗಿರೋದನ್ನ ಎತ್ಕೊಂಬತ್ತಿದ್ದೆ ಚಿತ್ರಗುಪ್ತ ಅಂತಾರ, ಕರ್ತನಲ್ಲಿ ಪ್ರೀತಿ ಅಂದ ಸ್ವರಗಳೇ, ಇವೆಲ್ಲ ಬಂದ್ಬಿಟ್ಟು ಕಟ್ಟಕತೆಗಳ್ರಿ. ಯಾವ್ದಾದ್ರು ವಾಕ್ಯಗಳನ್ನ ಯಾವುದೋ ರೀತಿ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಾಗ ಬರುವಂಥ ಕಲ್ಪನಾ ಕಥೆಗಳು. ಸೇತಾನು ಬಾಡಿ ಕ್ಲೆವರ್ ರೀ ಅಲ್ವರ, ಅವನೇನ್ರಿ ಸುಳ್ಳಿಗೆ ತಂದೆ ಅಲ್ವರ, ಏನ್ರಿ ಆದಿಯಲ್ಲಿ ಏನಾಗಿದೆ ಅಂತೆ ಅವನು ಕೊಲೆ ಪಾತಕನಾಗಿದ್ದು ಅಂತ ಹೇಳ್ತಾರಲ್ಲ, ಓದಿ ನೋಡೋಣ. ಯೋಹಾನ 8:44 ಓದಿ. ಜಾನ್ 8:44. ಜಾನ್ 8:44.
ನೀವು ಆ ತಂದೆಯಿಂದ
ಕರೆಕ್ಟ್.
ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನ ಸುಳ್ಳುಗಾರನು ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ.
ಸುಳ್ಳಿಗೇನ್ರಿ? ಸುಳ್ಳಿಗೆ ತಂದೆ ಅಂತೆ, ಸುಳ್ಳಿಗೆ ಮೂಲ ಪುರುಷ ಅಂತೆ. ಸುಳ್ಳಾಡ್ಬೇಕ್ರೆ ಸ್ವಭಾವಾನುಸಾರವಾಗಿ ಸುಳ್ಳು ಹೇಳ್ತಾನ್ರಿ. ಹಂಗ್ರಿ ಎಲ್ಲಪ್ಪ ಮೊದಲನೇ ಸುಳ್ಳು ಹೇಳ್ದ ಇವನು ಅಂತಂದ್ರೆ ಈಡೆ ಅಂತ ಹೊಡ್ತಲ್ಲಿ ಅಂದ್ರ ದೇವ್ರ ಅಂತಂದ್ರು ಅಣ್ಣ ತಿನ್ಬಿಡ ತಿಂದಿದ್ದಿನ ಸತ್ತೇ ಸಾಯ್ತೀಯ ಅಂತಂದ್ರು. ಇವನೇನು ಹೇಳ್ತಾನೆ ಬಂದ್ಬಿಟ್ಟು ಯಾವಳಿಗೆ, ಅಯ್ಯೋ ಅಣ್ಣ ತಿನ್ನು ನೀನಾಗ್ತೀಯ, ನೀನು ಹೆಂಗರೂ ಸಾಯೋದಿಲ್ಲ. ಯಾವಳೇನು ಮಾಡ್ತಾರೆ ಅಣ್ಣ ತಿನ್ಬಿಡ್ತಾಳೆ, ಹೆಂಗಪ್ಪ ಮೋಸ ಮಾಡ್ದ ಅಂತಂದ್ರೆ ಏನ್ರಿ ಅಲ್ಲಿ ಸರ್ಪದ ಮುಖ ಅಂತಾರೆ, ಸೈತಾನ ಏನು ಮಾಡ್ತಾನೆ ಮಾತಾಡ್ತಾನೆ. ಸರ್ಪ ಮಾತಾಡ್ತಾರ ಅಂದರೆ ಸರ್ಪ ಮಾತಾಡಲ್ಲ ರೀ, ಸರ್ಪ ಮಾಡುವಂಥ ಕಾರ್ಯಗಳೆಲ್ಲ ಹೇಗಪ್ಪ ಇತ್ತು ಅಂತಂದರೆ ಏವಾಳಿಗೆ ಮಾತಿನ ರೀತಿಯಲ್ಲಿ ಇತ್ತು. ಸತ್ಯವೇದದಲ್ಲಿ ಓದ್ತೀರಿ ಕಾಯಿನ್ಗೆ ದೇವ್ರು ಏನು ಕೇಳ್ತಾರೆ, ಏನು ಮಾಡ್ಬಿಟ್ಯಪ್ಪ ನೀನು ಸಹೋದರನಾಗಿರೋಂಥ ಆಬೇಲಿನ ರಕ್ತ ಏನು ಮಾಡ್ತಾರೆ ಭೂಮಿಯಿಂದ ಕುಗ್ತದೆ ಅಂತ ಹೇಳ್ತಾರೆ. ರಕ್ತ ಕುಗ್ತದ, ರಕ್ತ ಅಲ್ಲಿ ಕುಗ್ತದೆ, ಅದು ನೀತಿಗಾಗಿ ಏನು ಮಾಡ್ತಾರೆ ಕೇಳ್ತಾ ಇದೆ ಅಂತ ಅರ್ಥ ಅಲ್ವರ. ಅದು ಫಿಗರೇಟಿವ್ ಲ್ಯಾಂಗ್ವೇಜು, ನಾನು ನೇರವಾಗಿ ಹಂಗೆ ಮಾತಾಡ್ಬಿಡ್ತು ರಕ್ತ ಕೂಗ್ಬಿಡ್ತು ಅಂತಲ್ಲ ರೀ. ರೈತರ ಸರ್ಪ ಮಾತಾಡ್ತಾರೆ ಸರ್ಪ ಮಾತಾಡ್ಬಿಡ್ತು ಅಂತಲ್ಲ ರೀ. ಸರ್ಪ ಮಾಡುವಂಥ ಎಲ್ಲ ಕೆಲಸಗಳು ಯಾವಾಳ್ಗೆ ಹೆಂಗಿತ್ತು, ಮಾತಿನ ರೀತಿಯಲ್ಲಿತ್ತು ಅಲ್ವರ. ಯಾವಾಳ ಏನು ಮಾಡ್ತಾಳೆ ಅಬ್ಸರ್ವ್ ಮಾಡಿತಾಳೆ, ತಿನ್ನಬಾರ್ದಾಗಿರೋ ಅಣ್ಣ ತಿಂದು ಬದುಕೇ ಇದೆಯಲ್ಲ ಅಂತ ಮನಸ್ಸಿನ ಒಂದು ಪ್ರಶ್ನೆ ಬಂದಿರ್ತಾರೆ ನೋಡ್ರಿ. ಇದನ್ನೇ ಲೋಕದಲ್ಲಿ ಅದೇ ಮೊದಲನೇ ಪ್ರಶ್ನೆ, ಅದಕ್ಕೆ ಸರ್ಪದ ಹೆಡೆತರ ಹಾಕೋದು. ಯಾಕೆಂದರೆ ಸರ್ಪದ ಮುಖಾಂತರನಾಗಿದೆ ಪ್ರಶ್ನೆ ಲೋಕದಲ್ಲಿ ಬಂದಿದೆ ನೋಡ್ರಿ. ಇದನ್ನೇ ಅದರ ಆ ಪ್ರಶ್ನೆಗೆ ಸೈತಾನೇ ಉತ್ತರ ಕೊಡ್ತಾನೆ. ಅಯ್ಯೋ ಹೇಗೂ ಸಾಯೋದಿಲ್ಲ ನೋಡಿ, ಸರ್ಪ ತಿನ್ನು ಬದುಕಿದಿಲ್ಲ. ಮತ್ತೆ ಅವಳು ನೆಕ್ಸ್ಟ್ ಒಂದು ಪ್ರಶ್ನೆ ಕೇಳ್ತಾಳೆ, ಮತ್ತೆ ಏನಕ್ಕೆ ದೇವ್ರು ತಿನ್ಬೇಡ ಅಂತಂದ್ರು. ಸೈತಾನೇನು ಉತ್ತರ ಕೊಟ್ಟಿದ್ದಾನೆ, ಅಯ್ಯೋ ನೀನು ತಿಂದರೆ ದೇವ್ರ ಥರ ಆಗೋಯ್ತು ಅಂತ ದೇವ್ರಿಗೆ ಭಯ, ದೇವ್ರ ಥರ ಆಗೋಯ್ತು ಅಂತ ಆಸೆ ಏನು ಮಾಡ್ತಾಳೆ ಅಣ್ಣ ಏನು ಮಾಡ್ಬಿಡ್ತಾಳೆ ಅಲ್ಲಿ ತಿಂದ್ಬಿಡ್ತಾಳೆ ಅಲ್ವರ. ನಿನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಿಸ್ಬಿಳೆ, ಯಾವಾಗ ಅಣ್ಣ ತಿಂದ್ಬಿಡ್ತಾಳೋ ವಂಚನೆಗೆ ಒಳಗಾಗಿ ಇವಳಿಂದ ಆದಾಮ್ ಕೂಡ ಏನು ಮಾಡ್ತಾನೆ ವಂಚನೆ ಒಳಗಾಗ್ತಾನೆ. ಸೇತಾನ್ ಏನಪ್ಪ ಮಾಡ್ತಾನೆ, ಹೇಗಾರ ಮಾಡಿ ಇವ್ರು ಇಬ್ಬರನ್ನ ನನ್ನ ಕಡೆ ಮಾಡ್ಕೊಂಬಿಟ್ರೆ ಇವ್ರ ಬದಲಾಗಿ ನಾನೇನಾಗ್ಬೋದು ಭೂಮಿಗೆ ರಾಜನಾಗ್ಬಾರ್ದು ಅಂತಂದ್ಬಿಟ್ಟು ಆದಾಮ್ ಮತ್ತು ಅವಳನ್ನ ವಂಚಿಸ್ತಾನ್ರಿ. ಯಾಕಂದರೆ ದೇವರು ಲೂಸಿಫರ್ನ ಏನಪ್ಪ ಮಾಡಿದರು ಈಡೆನ್ ತೋಟದಲ್ಲಿ ಅಂತಂದರೆ, ನಾವು ಆಗಿ ಓದಲ್ಲ ಎಜಿಕಿಯಲ್ಲ 28:15 ರೆಕ್ಕೆ ತೆರೆದು ನೆರಳು ಕೊಡುವಂಥ ಕೆರೂಬಾಗಿದ್ದೀ ಅಲ್ವರ. ರೆಕ್ಕೆ ತೆರೆದು ನೆರಳು ಕೊಡೋಂಥ ಕೆರೂಬ್ ಹೇಳ್ರಿ, ಮನುಷ್ಯನ ಸೃಷ್ಟಿ ಮಾಡಿಬಿಟ್ಟು ಮನುಷ್ಯನ ಕಾಯಪ್ಪ ನೀನು ಅಂತಂದ್ಬಿಟ್ಟು ಅವ್ನು ವಾಚ್ಮನ್ ಥರ ಬಿಟ್ಟರು. ಲೂಸಿಫರು ಉದಯ ಸೂಚಕ ನಕ್ಷತ್ರ ಆಗಿರೋ ಅವನಿಗೆ ತಗ್ಗಿಸ್ಕೊಂಡು ಏನ್ರಿ ಅವನು ಅಷ್ಟು ದೀನಭಾವದಲ್ಲಿ ನಡೀಲಿಕ್ಕಾಗ್ತದೆ ಅವನಿಗೆ? ಅವನಿಗೇನಾಗಿಲ್ಲ, ನಾನು ಇಷ್ಟು ಉನ್ನತವಾಗಿದ್ದೀನಿ ನನ್ನನ್ನು ಹಿಂಗೆ ತಗ್ಗಿಸ್ಕೊಂಡಂಗೆ ಮಾಡಿಬಿಟ್ರೆ ಅಂದ್ಬಿಟ್ಟು ದೇವ್ರದ ಬಗ್ಗೆ ಕೆಟ್ಟದಾಗಿ ಏನು ಮಾಡ್ತಾನೆ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆವಾಗೇನೆ ದೇವ್ರ ವಿರೋಧಿ ಆಗೋದು ಅವನು. ಹೇಗೆ ಅಂತಂದರೆ ಇಮ್ಯಾಜಿನ್ ಮಾಡಿ, ನಾವು ಒಂದು ಕಂಪನಿಗೆ ಮ್ಯಾನೇಜರ್ ಆಗಿದ್ದೀನಿ ಅಂತ ಸಡನ್ನಾಗಿ ನಮ್ಮ ಯಜಮಾನ ಬಂದ್ಬಿಟ್ಟು ನಿಮ್ಮ ಮ್ಯಾನೇಜರ್ ಅಲ್ಲಪ್ಪ ನೀವು ವಾಚ್ಮನ್ ಥರ ಕೆಲಸ ಮಾಡಬೇಕು ಅಂತಂದರೆ ದಿನ ನಮ್ಮ ಯಜಮಾನ ಹೋಗ್ತಾ ಬರ್ತಾ ಇರ್ಬೇಕಾರೆ ಹಂಗೆ ಸಲೀಟ್ ಹೊಡಿತಾ ಇರ್ಬೇಕಾರೆ ನಮ್ಗೆ ಹೆಂಗಿತ್ತು ಮನಸ್ಸಲ್ಲಿ, ನಾನು ಮ್ಯಾನೇಜರ್ ಆಗಿದ್ದೇನೆ ನಾನು ಹಿಂಗೆ ತೆಗೆಸ್ಬಿಟ್ಟಲ್ಲ ಇವನು ಏನಾರ ಮಾಡಬೇಕು ಅಂತ ಏನು ಮಾಡ್ತೀರಿ ಮನಸ್ಸಲ್ಲಿ? ಹೆಂಗೆ ಕೆಟ್ಟದ್ದು ವ್ಯವಸ್ಥೆ ಮಾಡ್ತಿರೋ ಇದೇ ರೀತಿ ಬರೀ ಕೆಟ್ಟಿದ್ದು ಯಾರಪ್ಪ ವ್ಯವಸ್ಥೆ ಮಾಡಿದ್ದು ಅಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದ್ರ ಲೂಸಿಫರ್. ಅವಾಗೆ ಹೆಂಗಾರ ಮಾಡಿ ಆದಾಮ್ ಮತ್ತು ಏವಣ್ಣ ಭೂಮಿಯ ರಾಜರಾಗೇ ಬದಲು ನನ್ನ ಕಡೆ ಮಾಡ್ಕೊಂಬಿಟ್ರೆ ನನ್ನ ದಾಸತನ ಮಾಡ್ಕೊಂಬಿಟ್ಟ ಅಂತಂದರೆ ನಾನು ಇವ್ರ ಮೇಲೆ ಆಗ್ಬೋದು ರಾಜ ಆಗ್ಬೋದು ಅಂತಂದ್ಬಿಟ್ಟು ಅವಾಗ ಕೆಟ್ಟದಾಗಿ ದೇವ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಎಲ್ಲಿ ಕೊಟ್ಟಿದ್ರೆ ಯೆಶಾಯ 14:13 ಅಧ್ಯಾಯದಲ್ಲಿ 13ನೇ ವಾಕ್ಯ ಮತ್ತು 14ನೇ ವಾಕ್ಯ ಓದಿ. Isaiah 14:13.
ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆ ಇರುವ ಸುಗುಣರ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗಿರುವೆನು. ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೀಯಲ್ಲ.
ನೋಡ್ರಾ ಏನ್ರಿ, ಉನ್ನತ ಮೇಘ ಮಂಡಲದ ಮೇಲೆ ಹೇಳಿ ಉನ್ನತೋನ್ನತನಿಗೆ ದೇವ್ರಿಗೆ ಏನಾಗ್ತೀನಿ, ನಾನು ಈಕ್ವಲ್ ಆಗ್ತೀನಿ. ದೇವ್ರು ಹೆಂಗೆ ತನ್ನ ರಾಜ್ಯಭಾರನ ಇಡೀ ಬ್ರಹ್ಮಾಂಡದಲ್ಲಿ ಮಾಡ್ಕೊಡಿದ್ರೆ ನಾನು ಭೂಲೋಕದಲ್ಲಿ ನನ್ನ ರಾಜ್ಯವನ್ನು ಮಾಡ್ಕೊತೀನಿ, ದೇವ್ರಿಗೆ ಈಕ್ವಲ್ ಆಗ್ತೀನಿ ಅಂತ ಥಿಂಕ್ ಮಾಡ್ತಾನೆ. ಆವಾಗೆ ಅವನು ಏನಾಗಿದ್ದು ಅಂದರೆ ಲೂಸಿಫರ್ ಇದ್ದವನು ದೇವರ ವಿರೋಧಿ ಏನಾಗ್ಬಿಟ್ಟ ಆಗ್ಬಿಟ್ಟ ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ ಮೊದಲು ಆದಾಮ್ ಮತ್ತು ಅವಳನ್ನ ವಂಚಿಸ್ಬೇಕಾರೆ ಅವನಿಗೂ ಕೂಡ ಮರಣದ ಬಗ್ಗೆ ಏನ್ರಿ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ ರೀ. ಯಾಕಂದ್ರೆ ಮರಣ ಯಾವತ್ತಾರ ನೋಡಿದ್ನ ಅವನು, ಅಯ್ಯೋ ಇದೇನಪ್ಪ ಇದು ದೇವ್ರು ಸಡನ್ನಾಗಿ ಮರಣ ಅಂತ ಹೇಳ್ತಾರೆ, ನಾನೇ ಇಷ್ಟು ದಿನ ಇದ್ದೀನಿ ದೇವ್ರ ಜೊತೆಗೆ ಒಂದಿನ ಕೂಡ ನೋಡಿಲ್ವಲ್ಲ. ಏ ಅದೆಲ್ಲ ಸಾವಿಗಿವೆಲ್ಲ ಏನಿಲ್ಲಪ್ಪ, ಯಾರು ಸಾಯಲ್ಲ, ನೀನು ತಿಂದ್ರೆ ಏನಾಗಲ್ಲ, ನೀನು ತಿನ್ನು ಅಂತ ಏನು ಮಾಡ್ತಾನೆ ಅವ್ನು ಮೋಸಗೊಳಿಸಿತ್ತಾನೆ ಅಲ್ವರ. ಆದರೆ ಯಾವಾಗ ಕಾಯಿನು ಆಬೇಲ್ಗೆ ಹೊಡೆದಿದ ತಕ್ಷಣ ಆಬೇಲ್ ಎದ್ದೊಳ್ಳೇ ಇಲ್ವೋ, ಆಬೇಲ್ ಸತ್ತೇ ಹೋಗ್ಬಿಟ್ನೋ, ಅವಾಗ ಏನಾಗಿರ್ತದೆ, ಹೃದಯ ಸಾವು ಅಂದ್ರೆ ಇದಪ್ಪ, ಕಾಯಿನ್ ಏನ್ ಮಾಡ್ತಾನೆ ಅಲ್ಲಾಡಿಸ್ತಾನೆ, ಅಯ್ಯೋ ಆಮೇಲೆ ಇದಳು ಇದಳು, ಅಯ್ಯೋ ಸಾರಿ ಕಣೋ, ಬೇಜಾರಾಗಿದ್ ಕಣೋ, ಅಯ್ಯೋ ನಾನು ಕೋಪದಲ್ಲಿ ಹೊಡೆದ್ಬಿಟ್ಟೆ ಕಣೋ ಅಂತ ಆದಮ್ಮ ಏನ್ ಮಾಡ್ತಾ ಬಂದು ಎಬ್ಸಿರ್ತಾರೆ, ಎದ್ದಳಿರಲ್ಲ, ರಕ್ತ ಹರಿದೋಗಿರ್ತದೆ, ಮಾಂಸ ಕುಳಿಕ್ ಶುರು ಆಗಿರ್ತದೆ. ಆವಾಗ ದೇವ್ರು ಹೇಳಿದ್ರೆ ಈಡೇನ್ ತೊಡ್ತಲಿ, ಓ ತಿನ್ಬಡ ನೀನ್ ಹೇಗೂ ಸಾಯ್ತೀಯ ಅಂಬಿಟ್ಟು, ಹಂಗಾರೆ ಇದೇಪ್ಪ ಸಾವು ಅಂತ ಗೊತ್ತಾಗಿರ್ತಾರೆ. ಸೇತಾನ್ಗೂ ಕೂಡ ಏನಾಗ್ಬಿಡ್ತು, ಅವಾಗ ಫಸ್ಟ್ ಟೈಮ್ ಗೊತ್ತಾಗಿದ್ದು, ಅವಾಗ ಸುಳ್ಳು ಹೇಳ್ಬಿಟ್ಟವಲ್ಲ ಈಡೇನ್ ತೋಟದಲ್ಲಿ, ನೀನು ಹೇಗೂ ಸಾಯಿದಿರ ಅಂತ ಅದನ್ನ ಪ್ರೂವ್ ಮಾಡ್ಬೇಕಲ್ಲ. ಅದಕ್ಕೆ ಏನು ಮಾಡ್ಬಿಟ್ಟ, ಅಯ್ಯೋ ಆದಮ್ ಸತ್ತೋಗಿ ಸುಮ್ಮನೆ ಸತ್ತೋಗಿ ಸುಮ್ಮನೆರಪ್ಪ, ಅವನೇನು ಮಾಡ್ತಾವನೆ, ಅವ್ನ ದೇಹ ಸತ್ತೋಗೈತೆ, ಅವ್ನು ಒಳಗಡೆ ಅವ್ನ ಆತ್ಮ ಐತೆ ಗೊತ್ತಾ, ಅದೇನಾಗಿದೆ ಹಂಗಿಂದ ಎಸ್ಕೇಪ್ ಆಗ್ಬಿಟ್ಟು ಎಲ್ಲೋಗ್ಬಿಡ್ತು ಅದು, ಹಾಂ ಅದು ನರಕಕ್ಕೋ ಪರಲೋಕಕ್ಕೋ ಹೋಗ್ಬಿಡೈತೆ ಅಂತಂದ್ಬಿಟ್ಟು ಹೇಳಕ್ಕೆ ಶುರು ಮಾಡಿದ್ರು ಅಲ್ವರ. ಇದನ್ನೇ ಸೇತಾನ ಸುಳ್ಳು, ಅದಕ್ಕೆ ಸುಳ್ಳಿಗೆ ತಂದೆ ಅಂತ ಏನು ಮಾಡಿದ್ರು ಹೇಳೋದು. ಬೈಬಲ್ ಹೇಳ್ತಾರೆ ಆತ್ಮ ಏನಾಗ್ತಾರೆ, ಸಾಯ್ತಾರೆ ಅಂತ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಕ್ಲಾಸಲ್ಲಿ ಓದಿದ್ದೀರಲ್ವಾ, ಏನ್ರಿ ಆತ್ಮ ಏನಾಗ್ತಾರೆ, ಪಾಪ ಮಾಡೋದ ಆತ್ಮ ಸಾಯುವುದು. ಆತ್ಮನ ವಿಮೋಚಿಸೋದಕ್ಕೆ ಕ್ರಿಸ್ತನು ತನ್ನ ಆತ್ಮವನ್ನು ಏನು ಪ್ರಾಯಶ್ಚಿತ್ತಜ್ಞವಾಗಿ ಅರ್ಪಿಸ್ತರು. ಸೇತಾನ ಏನ್ ಮಾಡೋ ಅಂದ್ರೆ ಇಡೀ ಲೋಕನ ಮಂಕ್ ಮಾಡ್ಬಿಟ್ಟು ಅವ್ರನ್ನ ಈ ಮರಳಲ್ಲಿ ಇಟ್ಟಿದ್ದಾನೆ. ಆತ್ಮ ಏನಾಗಲ್ಲ, ಸಾಯಲ್ಲ, ಸತ್ತಿದ ತಕ್ಷಣ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅಂತ ಈ ಮೂಢನಂಬಿಕೆಯಲ್ಲಿ ಜನಗಳು ಇರೋದಿಂದಾನೆ ಇವತ್ತು ದೇವಸ್ಥಾನಕ್ಕೆ ಪೂಜೆ ಪುರಸ್ಕಾರ ಅಂತ ಮನುಷ್ಯರು ಅಲ್ಲಿ ಇಲ್ಲಿ ಓಡಾಡಿದ್ರಿ. ಯೋಚನೆ ಮಾಡಿರ್ತೀನಿ, ಹೊಟ್ಟೆ ಪಾಡು ಕಷ್ಟಪಡ್ತಾರೆ, ಸತ್ತೋಗ್ಬಿಟ್ರೆ ಏನು ಮಾಡ್ತಾರೆ ಎಲ್ಲ, ಅಯ್ಯೋ ಆ ಕ್ರಿಯೆ ಈ ಕ್ರಿಯೆ ಎಲ್ಲ ಮಾಡ್ತಾರೆ. ನೀವು ಯಾವಾಗ ಬಂದಿರ್ತಾರೋ ಇಲ್ಲ, ಮನುಷ್ಯರು ಸತ್ತೋಗಿರೋ ಟೈಮ್ ಅಂತ ಪ್ರತಿಭೆ ಬರ್ತಾರೆ. ಯಾಕೆ ಈ ಹೋಗಿ ನೋಡಲಿಲ್ಲ ಅಂದರೆ ದೆವ್ವಾಗಿ ಹಿಡ್ಕೊಂಡ್ಬಿಡ್ತಾನೆ ನಮ್ಮನ್ನ, ಆತ್ಮ ಆಗಿ ನಮ್ಗೆ ಹಿಂಸೆ ಕೊಟ್ಬಿಡ್ತಾನೆ, ಹಿಂಸೆ ಕೊಡ್ತಾನೆ, ಪೀಡಿಸ್ತಾನೆ, ಹೋಗ್ಬಿಡ ನೋಡಿ, ಸತ್ತು ಬೇಕಾದ್ರೆ ಮಣ್ಣಾಕ್ಬಿಟ್ರೆ ಮುಗಿದಾಯ್ತಪ್ಪ, ಸೈಲೆಂಟ್ ಆಗ್ಬಿಡ್ತಾನೆ ಅಂತಂದ್ರೆ ಯಾಕೆ ಫಾಲ್ಸ್ ಬಿಲೀಫ್. ಅಷ್ಟು ಸೇತಾನು ಅವ್ರ ಕಣ್ಗಳನ್ನ ಮಂಕ್ ಮಾಡಿಬಿಟ್ಟಿದ್ದಾನೆ. ನಿಜವಾದ ದೇವ್ರ ಕಡೆಗೆ ತಿರುಗಿದ ರೀತಿಯಲ್ಲಿ ಅವನೇನ್ ಮಾಡವನೆ, ಕಣ್ಗಳನ್ನ ಮಂಕ್ ಮಾಡವನೆ. ಅದಕ್ಕೆ ಹೇಳ್ತಾರಲ್ಲ ಈ ಪ್ರಪಂಚ ದೇವ್ರು ಏನ್ ಮಾಡವ್ರೆ. ಇವಾಗ ಓದಿ ವಾಕ್ಯ 2 ಕೊರಿಂಥ 4:4. Second Corinthians 4:4.
ದೇವರ
ಇವರಲ್ಲಿ
ದೇವರ
ಪ್ರತಿರೂಪವಾಗಿ
ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು.
ನೋಡ್ರ, ಈ ಪ್ರಪಂಚ ದೇವರು ನಂಬಿಕೆ ಇಲ್ಲದವರ ಮನಸ್ಸೇನ್ ಮಾಡೋನಂತೆ, ಮಂಕು ಮಾಡ ನೋಡ್ರ. ಯಾರಿಗೆ ನಂಬಿಕೆ ಇಲ್ವೋ ಅವ್ರದ್ದೇನ್ ಮಾಡೋನೆ, ಮೋಸ ಮಾಡ್ಬಿಟ್ಟಾನೆ. ಯಾಕೆ ಸುವಾರ್ತೆ ಏನಾಗ್ಬಿಡ್ದು ಪ್ರಕಾಶ ಅವ್ರಿಗೆ ಗೊತ್ತಾಗ್ಬಿಡ್ದಂತೆ ಅಲ್ವಾರ. ಅದಕ್ಗೆ ಸೇತಾನು ಬೈಬಲ್ಗೆ ಅಗೇನ್ಸ್ಟ್ ರೀ, ಡೆಡ್ ಅಗೇನ್ಸ್ಟ್. ಫಸ್ಟ್ ಏನ್ ಮಾಡ್ದ ಅಂದ್ರೆ, ಯೇಸು ಕ್ರಿಸ್ತನ ಕಾಲದಲ್ಲೇ ಬೈಬಲ್ ಬರ್ದಿರೋ ರೀತಿಲಿ ಅಪೋಸ್ಟಲ್ಸ್ ಎಲ್ಲ ಸಾಯ್ಸಾಕ್ದ. ನೆಕ್ಸ್ಟ್ ಬೈಬಲ್ನ ಪ್ರಿಂಟ್ ಮಾಡೋ ಟೈಮಲ್ಲಿ, ಬೈಬಲ್ ಇರೋ ಟೈಮಲ್ಲಿ ಏನ್ರ ಆಂಟಿ ಕ್ರೈಸ್ಟ್ ಪೀರಿಯಡ್ ಅಲ್ಲಿ ಬೈಬಲ್ನೇ ರಹಸ್ಯವಾಗಿ ಇಟ್ಬಿಟ್ಟಾರೆ ನೋಡ್ತೀನಿ. ಯಾರು ಬೈಬಲ್ ಟಚ್ ಮಾಡ್ಬಿಡ್ದು, ಬೈಬಲ್ ಆ ಕಾಲ ಟಚ್ ಮಾಡಿದ್ರೆ ಕೈನೇ ಕಟ್ ಮಾಡ್ಬಿಡೋರು. ಆ ಬೈಬಲ್ ಏನ್ರಿ ಲ್ಯಾಟಿನ್ ಭಾಷೆಯಲ್ಲಿ ಇತ್ತು, ಯಾರಿಗೂ ಅರ್ಥ ಆಗದಿರೋ ಭಾಷೆಯಲ್ಲಿ ಅಂದ್ರೆ. ಆ ಥರ ಏನು ಮಾಡ್ದೆ ಸೈತಾನ ಬಿಟ್ಟ ನೋಡಿರ್ತೀನಿ, ಯಾರು ಬೈಬಲ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಆ ಬೈಬಲ್ ಸಮೇತ ನಾನು ಜೀವ ಸಹಿತ ಸುಟ್ಟಾಕ್ಬಿಟ್ರೆ ನೋಡಿರ್ತೀನಿ. ಯಾಕಂದ್ರೆ ಬೈಬಲ್ಗೆ ಅಗೇನ್ಸ್ಟು ಅವನು ಸೈತಾನು. ಯಾಕಪ್ಪ ಅಂದರೆ ಬೈಬಲ್ ಹೊರಗಡೆ ಬಂದ್ಬಿಟ್ರೆ ಜನಗಳು ಬೈಬಲ್ ಓದಿ ಸತ್ಯನ ಬಿಡ್ತದೆ ತಿಳ್ಕೊಂಬಿಡ್ತಾರೆ ಅಂತ ಅಲ್ಲ. ಅದಕ್ಕೆ ಸೇತಾನು ಫಸ್ಟು ಒಬ್ಬನೇ ಇದ್ದ ರೀ ಅದರ. ಯಾವಾಗ ಆದಾಮ್ ಮತ್ತೆ ಅವಳನ್ನ ವಂಚಿಸ್ತು, ನಾನು ಒಬ್ಬನೇ ಇದ್ದ. ಆದರೆ ಯಾವಾಗ ಸೇತಾನು ಮೋಸ ಮಾಡಿಬಿಡ್ತಾನೋ, ದೇವರು ನೆಕ್ಸ್ಟು ಆದಾಮ್ ಮತ್ತೆ ಅವಳನ್ನ ಕಾಪಾಡೋಕ್ಕೆ, ಮನುಷ್ಯನ ಕಾಪಾಡೋಕ್ಕೆ ದೇವದೂತರಿಗೆ ಅವಕಾಶ ಕೊಡ್ತಾರೆ. ನೋಡಿ ಓದೋಣ, Hebrews 2:5 ಓದಿ. Hebrews 2:5 Hebrews 2:5.
ನಾವು ಪ್ರಸ್ತಾಪಿಸುವ ಮುಂದಿನ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ.
ನೋಡ್ರ ಅಧೀನ ಮಾಡಲಿಲ್ಲವಲ್ಲ.
ಶಾಸ್ತ್ರದ ಒಂದು ಭಾಗದಲ್ಲಿ
ನಾವು ಪ್ರಸ್ತಾಪಿಸುವಂತ ಮುಂದಿನ ಸಾಮ್ರಾಜ್ಯವನ್ನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಮಾಡಲಿಲ್ಲವಲ್ಲ ಅಂದ್ರೆ ಏನರ್ಥ, ಒಂದು ಕಾಲದಲ್ಲಿ ಮಾಡಿದ್ರು ಅಂತ ಅರ್ಥ. ಮೊದಲನೇ ನೌಕರ ಪಾಠ ಜ್ಞಾಪಿಸ್ಕೊಳ್ಳಿ. ಹಾಂ, ಏನ್ ಮಾಡಿದ್ರು, ದೇವದೂತರಿಗೆ ಅವಕಾಶ ಕೊಟ್ಟರು, ಹೋಗಪ್ಪ ಮನುಷ್ಯನ ಕಾಪಾಡು ಅಂತಂದ್ರೆ ಅವ್ರ ಮಾಂಸದಲ್ಲಿ ಬರೋದಿಕ್ಕೆ ಬೇಡ ಅಂದಾಗ ಆತ್ಮಿಕ ಶರೀರದಲ್ಲಿ ಓದಕ್ಕೆ ಏನ್ ಮಾಡಿದ್ರು, ಆ ವರಾನ ದೇವದೂತರು ಕೊಟ್ಟಿದ್ರು. ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ದೇವದೂತರು ಆತ್ಮಿಕ ಶರೀರ, ನಮ್ಮ ಥರ ಮಾಂಸಿಕ ಶರೀರ ಇರಲ್ಲ. ಆದ್ರೆ ಬೇಕಾದವಾಗ ಮಾಂಸಿಕ ಶರೀರದ ಮಾರ್ಪಾಡಾಗ್ಬೋದು, ಕಣ್ಣಿಗೆ ಕಾಣಿಸ್ಬೋದು. ಈ ಥರ ಎಷ್ಟೋ ಜನ ದೇವದೂತರು ಏನಾಗಿದ್ದಾರೆ, ಬಂದಿದ್ದಾರೆ, ಗಬ್ರಿಯಲ್ ಬಂದಿದ್ದಾರೆ, ಮರಿಯಾಳನ್ನ ಭೇಟಿ ಮಾಡೋಕ್ಕೆ, ಎಲಿಜಬೆತ್ ನೋಡೋಕ್ಕೆ ಗಬ್ರಿಯಲ್ ಬಂದಿದ್ದಾರೆ. ಅದರ ದಾನಿಯಲ್ನಲ್ಲಿ ಗಬ್ರಿಯಲ್ ಬಂದವರೆ, ಹಳೆ ಒಡಂಬಡಿಕೆಯಲ್ಲಿ ಯಾಕೋ ಒಬ್ಬ ದೇವತನ ಜೊತೆಗೆ ನೈಟ್ ಎಲ್ಲ ಫೈಟ್ ಮಾಡ್ತಾರೆ, ಅಬ್ರಹಾಮ್ ಮನೆಗೆ 3 ಜನ ದೇವದೂತರು ಬರ್ತಾರೆ. ಸೊ ಎಷ್ಟೋ ಎಕ್ಸಾಂಪಲ್ಸ್ ಇದೆ. ಯಾವಾಗ ದೇವದೂತರು ಮಾಂಸದಲ್ಲಿ ಬಂದರೋ ಸೇತಾನ್ ಅವ್ರನ್ನೂ ಯಾಮಾರಿಸ್ಬಿಟ್ಟ. ಹೇಗೆ ಅಂತಂದ್ರೆ, ಏನ್ರಿ ಇವಾಗ ಮನುಷ್ಯ ಪಾಪ ಮಾಡಿಬಿಟ್ಟವನೇ, ದೇವರಿಗೆ ವಿರುದ್ಧವಾಗ್ಬಿಟ್ಟವನೇ, ನೀವು ಹೋಗ್ಬಿಟ್ಟು ಮಾಂಸದಲ್ಲಿ ಹೋದಾವಾಗ ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಂಡ್ರೆ ಒಳ್ಳೆ ಮಕ್ಳು ಹುಡ್ತಾರೆ, ನಿಮ್ಮ ಸಂತತಿ ಆಗ್ತದೆ ಅಂತಂದ್ಬಿಟ್ಟು ಮೋಸ ಮಾಡಿಬಿಡ್ತಾನೆ. ಆವಾಗ ಈ ಭೂಲೋಕದಲ್ಲಿ ದೇವತೆಗಳು ಬಂದಾಗ ಏನು ಮಾಡ್ತಾರೆ, ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಂಡಾಗ ಏನಾಗ್ತಾರೆ, ಅಲ್ಲಿ ಭೂಲೋಕದಲ್ಲಿ ಯಾರು ಹುಡ್ತಾರೆ, ಮನುಷ್ಯ ಹುಡ್ತಾರ, ರಾಕ್ಷಸಗಳು ಹುಡ್ತಾರೆ ಅಂತ ನೋಡ್ರಿ ಅಂತೀನಿ. ಇಲ್ಲಿ ಆದಿಕಾಂಡ 6ನೇ ಅಧ್ಯಾಯ 1, 2 ಆಮೇಲೆ 4.
ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು.
ನೋಡ್ರ
ಆಗ ಯೆಹೋವನು
ಇಷ್ಟರಾದವ್ರನ್ನ ಹೆಂಡರಾಗಿ ಮಾಡ್ಕೊಂಡ್ರಂತೆ. ದೇವತೆ ಮದುವೆ ಮಾಡ್ಕೊಂಬೋದಾ, ಮಾಡ್ಕೊಂಬೋದೋ ಇಲ್ವಾ,
ಇಲ್ಲ
ಮಾಡ್ಕೊಂಬೋದೋ ಇಲ್ಲ,
ಇಲ್ಲ ಇಲ್ಲ
ಬನ್ನಿ
ಇಲ್ಲ ಇಲ್ಲ
ನಿಮ್ಮ ಹತ್ರ
ಇಲ್ಲ
ಪರ್ಮಿಷನ್ ಇಸ್ಕೊಬೇಕಾ, ದೇವತೆ ಯಾರ ಹತ್ರ ಪರ್ಮಿಷನ್ ಇಸ್ಕೊಬೇಕು ಮದುವೆ ಮಾಡ್ಕೊಬೇಕಂದ್ರೆ? ಮ್ಯಾರೇಜ್ ಲೈಸೆನ್ಸ್ ಬೇಕಾ ಅವ್ರಿಗೆ? ಅಂದರೆ ಮ್ಯಾರೇಜ್ ಮಾಡ್ಕೊಳಂಗೇ ಇಲ್ಲ, ಬೈಬಲ್ ಐತಲ್ಲ, ದೇವ್ರು ಹೇಳ್ತಲ್ಲ, ದೇವದೂತರು ಇರ್ತಾರೆ ಮದುವೆ ಮಾಡ್ಕೊಳಕ್ಕೆ ಅನುಮತಿ ಇಲ್ಲ ಅಲ್ದರ. ಹಂಗ್ರೆ ದೇವದೂತರು ಏನು ಮಾಡೋರು ಇಲ್ಲಿ, ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ನೋಡ್ಕೊಂಡಿದ್ದಾರೆ, ವ್ಯವಿಚಾರ ಮಾಡಿದ್ದಾರೆ ಅಲ್ದರ, ಇಷ್ಟರಾದ ಹೆಂಡರನ್ನಾಗಿ ಮಾಡಿಕೊಂಡರು ಅಲ್ದರ. ಆಮೇಲೆ ಏನಾಯ್ತಂತೆ, 4ನೇ ವಾಕ್ಯ ಓದಿ ಸಿಸ್ಟರ್, ಅವ್ರಿಗೆ ಯಾರು ಹುಟ್ಟಿದ್ರಂತೆ? ಹಾಂ,
ಆ ಕಾಲದಲ್ಲಿ ಅಂದರೆ ದೇವರ ಪುತ್ರಿಯನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾ ಶರೀರದ ಭೂಮಿಯ ಮೇಲಿದ್ದರು. ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ.
ಇವರೇ ಏನ್ರಿ ಪೂರ್ವದಲ್ಲಿ ಹೆಸರುವಾಸಿ ಎಂದ್ರೆ ಹೆಸರುವಾಸಿಯಾಗಿದ್ದ ಪರಾಕ್ರಮಶಾಲಿಗಳು ಯಾರು ಇವರಂತೆ? ಅದೇ ಒಂದು ಕಾಲದಲ್ಲಿ ಇದು ಗೊತ್ತಾ, ದೊಡ್ಡ ದೊಡ್ಡ ರಾಕ್ಷಸಗಳು ಹುಟ್ಟಿದ್ರು ಎಲ್ಲೋದು ಸಡನ್ ಆಗಿ, ಅಂದರೆ ಎಲ್ಲೂ ರೆಕಾರ್ಡ್ ಇಲ್ಲ, ಯಾವ ಗ್ರಂಥದ ರೆಕಾರ್ಡ್ ಬೈಬಲ್ ಕೊಟ್ಟವ್ರು ಅಂತ ಏನಾದರೂ ಅಂತ, ಏನಾದರೂ ಅಂದರೆ ಜಡಪ್ರಳಯದಲ್ಲಿ ಏನಾಗ್ಬಿಟ್ಟು ಇವ್ರು ನಾಶ ಆಗ್ಬಿಟ್ರು. ಇವಾಗ ಯೋಚನೆ ಮಾಡಿ, ದೇವ್ರ ಚಿತ್ತವಾದರೆ ಒಬ್ಬ ಮನುಷ್ಯ ಮನುಷ್ಯ ಜೊತೆ ಸೇರಿ ಏನು ಮಾಡ್ಬೇಕು, ಮನುಷ್ಯ ಹುಟ್ಟಬೇಕಂದ್ರೆ ರಾಕ್ಷಸ ಹೆಂಗೆ ಹುಡ್ತಾನೆ, ರಾಕ್ಷಸ ಹುಟ್ಟರು ಅಂದರೆ ಏನರ್ಥ ಇದು, ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿದೆ ಅಂತ ಅರ್ಥ. ಇವರು ಭೂಲೋಕದಲ್ಲಿ ಎಲ್ಲ ಧ್ವಂಸ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಸೇತಾನ್ ಒಬ್ಬನೇ ಆಗಿಲ್ಲ, ಸೇತಾನ್ ಜೊತೆಗೆ ಬಿದ್ದೋಗಿದ್ದ ದೂತರುಗಳೇನಾದರೂ ಅಲ್ಲಿ ಸೇರಿದ್ರು. ಅದಕ್ಕೆ ಬೈಬಲ್ ಹೇಳೋದು, ಸೇತಾನ್ ಹೇಳ್ಬೇಕಾದ್ರೆ ಏನ್ರಿ, ವಾಯುಮಂಡಲದ ಅಧಿಕರಣ ಸಂತೆ ಅಧಿಪತಿ ಅಂತ ಹೇಳ್ತಾರೆ. ಅಧಿಪತಿ ಏನಪ್ಪ ಅಂದರೆ ಇವ್ರಿಗೆ ಏನಾಗಿದ್ದಾರೆ ಕೆಳಗಡೆ, ಹಾಂ ಕೆಲವೊಂದು ಹಾಂ ಸಬಾರ್ಡಿನೇಟ್ಸ್ ಇದ್ದಾರೆ. ಅವ್ರ ರಾಜ ಲೂಸಿಫರು ಸೇತಾನು ಅವ್ರ ಕೆಳಗಡೆ ಏನಾಗಿದ್ದಾರೆ, ಹಾಂ ಇದಾರೆ ನೋಡ್ರಿ ಇದ್ದಾರೆ. ಇಲ್ಲಿ ಎಫೆಸರ್ಗೆ ಬರೆದ ಪತ್ರಿಕೆ 2 ಎರಡು ಓದಿ, ಎಫೆಸರ್ಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ.
ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಂದರೆ ಅವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ
ನೋಡ್ರ ಏನ್ರಿ, ವಾಯುಮಂಡಲ ಅಧಿಕಾರದ ಅಧಿಪತಿಗೆ ನಂಬಲ್ಲದವರನ್ನು ಅವಿಧೇಯತೆಗೆ ಪ್ರೇರಣೆ ಮಾಡಿದ ದುರಾತ್ಮಕ ನೀವೇನಾಗಿದ್ರಂತೆ, ದುರಾತ್ಮನ ಸೈನ್ಯನೇ ಇತ್ತರಿ ಅಲ್ವರ. ಅದೇ ಇವ್ರ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಮನುಷ್ಯನ ಮೋಸಗೊಳಿಸ್ತಾವನೆ. ಅದಕ್ಕೆ ದೇವರು ಇಸ್ರೇಲ್ ಜನರಿಗೆ ಧರ್ಮಶಾಸ್ತ್ರ ಕೊಡ್ಬೇಕು ಹೆಂಗ ಅಂತಂದ್ರು, ನಿಮ್ಮ ಒಂದು ವಾಗ್ದಾನ ಮಾಡಿದಂಥ ಭೂಮಿಗೆ ಹೋಗ್ಬೇಕಾದ್ರೆ ನೀವು ಯಾವುದೇ ಮಾಟಗಾತಿ ಸ್ತ್ರೀ ಸಂಬಂಧ ಇಟ್ಕೊಂಬಾರ್ದು, ಯಾವುದೇ ಅಂಜುನ ನೋಡೋರ್ನ, ಯಾವ್ದಾದ್ರು ಶಕುನ ನೋಡೋರ್ನ, ಕಣಿ ಹೇಳೋರ್ನ ಏನು ಮಾಡಕ್ ಹೋಗ್ಬಾರ್ದು, ನೀವು ಭೇಟಿ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾಕೆ ಯಾಕೆ ನೀವನ್ನೆಲ್ಲ ಭೇಟಿ ಮಾಡಕ್ ಹೋದ್ರೆ ಇವ್ರ ಮುಖಾಂತರ ಯಾರು ಮಾತಾಡ್ತಾರೆ, ದೇವ್ರು ಮಾತಾಡಲ್ಲ, ಬಿದ್ದೋಗಿರೋ ದೂತಗಳು ಮಾತಾಡ್ತಾರೆ, ಹುಷಾರಾಗಿರಿ ಅಂತ ಅಂತ ಹೇಳ್ತಾರೆ. ಅದಕ್ಕೆ ಸೌಲ್ ರಾಜ, ನಾವಿದು ಬೈಬಲ್ ಓದಿದ್ದಿಲ್ಲ ಕತೆ, ಸೌಲ್ ರಾಜ ಏನು ಮಾಡ್ತಾನೆ, ಸ್ಯಾಮೇಲ್ ಸತ್ತೋಗ್ಬಿಡ್ತಾನೆ, ಯುದ್ಧಕ್ಕೆ ಹೋಗ್ಬೇಕಾಗಿರ್ತಾರೆ. ಅವಾಗ ಏನು ಮಾಡ್ತಾನೆ, ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಮಾಟಗಾತಿ ಸ್ತ್ರೀನ ಕರೆಸ್ತಾನೆ, ಅಂಜನ ನೋಡೋ ಶಕುನ ನೋಡೋ ಏನು ಮಾಡ್ತಾನೆ ಕರೆಸ್ತಾನೆ ಅಲ್ವರ. ಇದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿತ್ತು ರೀ. ಓದ ನೋಡಿ ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 9ರಿಂದ 12, ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 9ರಿಂದ 12.
ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸಗಳನ್ನು ಅನುಸರಿಸಲೇಬಾರದು. ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರ ಮಂತ್ರಗಳನ್ನು ಮಾಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಕಾರರು, ಪೇತ್ರಸಿದ್ಧರು, ಇಂಥವರು ಯಾರೂ ನಿಮ್ಮಲ್ಲಿ ಇರಬಾರದು.
ಇರಬಾರದು ಇವರೆಲ್ಲ, ಎಸಿಗೆ ದೇವ್ರಿಗೆ ಅಸಹ್ಯ ಅಂತ
ಕೆಲಸ
ಹೇಳ್ತಾರೆ.
ನಡೆಸುವವರು ಯೆಹೋವನಿಗೆ ಅಸಹ್ಯರಾಗಿದ್ದಾರೆ.
ಅಸಹ್ಯ ನೋಡ್ರ ಅದಿಗೆ ಯಾಕಪ್ಪ ದೆವ್ವ ಓಡ್ತದ್ರ ಒಳ್ಳೇದಲ್ವಾ, ಅದು ಏನು ಈ ದೆವ್ವ ಓಡ್ದವನ, ದೆವ್ವನೇ ದೆವ್ವ ನೋಡಿಸ್ತವನೆ, ಹಂಗೆ ಈ ದೇವ್ರಿಗೆ ಇಷ್ಟ ಆಗ್ತದ? ಅದಕ್ಕೆ ಹೇಳಿದ್ರು ಇಂಥವ್ರು ಸವಾಸ ಮಾಡ್ಬೋದು. ಅದಕ್ಕೆ ಯೇಸು ಕ್ರಿಸ್ತನ ಕಾಲದಲ್ಲಿ ಅಪೊಸ್ತಲರ ಕಾಲದಲ್ಲಿ ಎಷ್ಟೋ ದೆವ್ವಗಳು ಓಡಿಸಿದ್ರು. ಆ ದೆವ್ವಗಳಲ್ಲಿ ಏನು ಕೊಡ್ತು, ಅಯ್ಯೋ ನಜರೇತನಾಗಿರೋ ಯೇಸುವೆ ನಮ್ಮ ಗೊಡವೆ ನಿನ್ಗೇಕೆ, ನೀನು ಯಾರೆಂದು ಬಲ್ಲೆನು ಅಂತ ಏನಪ್ಪ ಮಾಡಿದ್ರು, ಆದಷ್ಟು ಏನು ಮಾಡಿದ್ರು ದೂರ ಇದ್ರು ಅಲ್ವರ. ಅದಕ್ಕೆ ಸೇತಾನ ತುಂಬ ಕ್ಲೆವರ್ ರೀ. ನೋಡಿ ಓದಾನ ಏನು ಮಾಡ್ತಾರೆ ಅಂತಂದರೆ, ಅಪೊಸ್ತಲ ಕೃತ್ಯಗಳಲ್ಲಿ ಏನ್ರಿ 9ನೇ ಅಧ್ಯಾಯ, 9ನೇ ಅಧ್ಯಾಯದಲ್ಲಿ ಒಂದು ನಿಮಿಷ, ಅಪೊಸ್ತಲಕೃತ್ಯಗಳು 19ನೇ ಅಧ್ಯಾಯ 15 ಮತ್ತು 16 ಅದಿ ಕ್ಷಮಿಸಿ, ಅಪೊಸ್ತಲಕೃತ್ಯಗಳು 19ನೇ ಅಧ್ಯಾಯ 15 ಮತ್ತು 16 ಸಿಸ್ಟರ್.
ಯಾವ ದೋಷದ ಅಥವಾ ಅಪರಾಧದ ವಿಷಯದಲ್ಲೂ ಒಬ್ಬನೇ ಒಬ್ಬನ ಸಾಕ್ಷಿಯನ್ನು ನೀವು ಅಂಗೀಕರಿಸಬಾರದು.
ಇಲ್ಲ ಇಲ್ಲ ಬದರ್,
ನಡೆದ
ಬದರ್ ಬದರ್
ಸಂಗತಿ
ಬದರ್
ಸ್ಥಾಪನೆಯಾಗುವುದಕ್ಕೆ
ಅಲ್ಲ
ಇಬ್ಬನಿ.
ಅಲ್ಲ ಸುರೇಶ್ ಬದರ್, ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 15 ಮತ್ತು 16 ಬದರ್.
ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ ಯೇಸುವಿನ ಕುರಿತು ನನಗುಂಟು, ಪೌಲನನ್ನೂ ಬಲ್ಲೆನು, ನೀವಾದರೂ ಯಾರು ಎಂದು ಹೇಳಿತು. ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲತರಿಸಿದ್ದರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು.
ಓಡಿ ಹೋದರು ನೋಡ್ರ ಏನ್ ಮಾಡ್ ದೆವ್ವ, ಈ ದೆವ್ವ ಓಡ್ಸಕ್ ಬಂದಾರ ಇವ್ರಿಬ್ರು, ಐ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ನೀನು ಯಾರು ಅಂತ ಉಲ್ಟಾ ದೆವ್ವ ಇವ್ರದ್ದು ಏನು ಮಾಡೈತೆ ಓಡ್ಸಿತ್ತು. ಅದಕ್ಕೆ ದೇವ್ರು ಹೇಳಿದ್ದು ಮಾಟ ಮಂತ್ರ ಮಾರೋರು ಈ ಪೇತ್ರ ಸಿದ್ದಕರು ದೆವ್ವ ಓಡಿಸೋರು ಇದನ್ನೆಲ್ಲ ನಂಬಲೇ ಬೇಡಿ ಅಂತಂದ್ಬಿಟ್ಟು. ನೋಡಿ ಆ ಕಾಲದಲ್ಲಿ ಇಸ್ರೇಲ್ ಜನಗಳನ್ನ ಈ ಥರ ವಂಚನೆ ಮಾಡ್ತಾರೆ, ಈ ಕಾಲದಲ್ಲಿ ಕ್ರೈಸ್ತವ್ರನ್ನ ಯಾತರಪ್ಪ ವಂಚನೆ ಮಾಡ್ತಾವನೆ ಅಂತಂದರೆ, ಪ್ರಕಾಶವುಳ್ಳ ದೇವದೂತನ ಥರ ಬಂದ್ಬಿಟ್ಟು ಎಲ್ಲ ಡೂಪ್ಲಿಕೇಟ್ ಅದ್ಭುತಗಳನ್ನ ಏನು ಮಾಡ್ತಾನೆ ಮಾಡ್ತಾನೆ, ಡೂಪ್ಲಿಕೇಟ್ ಅನ್ಯ ಭಾಷೆಗಳನ್ನ ಮಾತಾಡ್ತಾನೆ. ನಾವು ಅನ್ಯ ಭಾಷೆ ಅದ್ಭುತಗಳ ಬಗ್ಗೆ ಪಾಠನೇ ಓದ್ಬಿಟ್ಟಿದ್ದೀರಲ್ವಾ, ಅನ್ಯ ಭಾಷೆ ಏನು ಬೈಬಲಲ್ಲಿ ಅರ್ಥ ಆಗಂಥ ಭಾಷೆ ಅಲ್ವರ ಅದ್ಭುತಗಳು. ಯೇಸು ಕ್ರಿಸ್ತನ ಕಾಲದಲ್ಲಿ ನಡೆಯುವಂಥ ಅದ್ಭುತಕ್ಕೂ ಈ ಕಾಲದಲ್ಲಿ ನಡೆಯುವಂಥ ಅದ್ಭುತಕ್ಕೆ ಏನಿದೆ ತುಂಬ ವ್ಯತ್ಯಾಸ ಐತ್ರಿ. ಯೇಸು ಕ್ರಿಸ್ತ ಆ ಕಾಲದಲ್ಲಿ ಅದ್ಭುತ ಮಾಡ್ಬೇಕಾದ್ರೆ ಅಲ್ಲೇ ಸ್ಪಾಟಲ್ಲಿ 100 out of 100% ವಾಸಿ ಆಗೋದು ರೀ. ಮಲ್ಕೋಸ್ಗೆ ಕಿವಿ ತೆಗೆದಿಟ್ರು ಅಂಟ್ಕೊಂಬಿಡ್ತು ಅಲ್ಲೇ ಸ್ಪಾಟಲ್ಲಿ. ಅವ್ನು ಮಲ್ಕೋಸ್ ಅಯ್ಯೋ ಇರಿ ಸರ್ ಸರಿಯಾಗಿ ಕಾಣಿಸಿಲ್ಲ, ನೀವು ಡಾಕ್ಟರ್ ತೊಗೊಂಡ್ಬಿಡ್ತೀನಿ ಆಯಿಂಟ್ಮೆಂಟ್ ಹಚ್ಕೊತೀನಿ ಒಂದು ವಾರ ಬಿಟ್ಟು ಬಾ ಅಂತಂದ್ರ ಸ್ಪಾಟಲ್ಲಿ ಏನಾಯ್ತು, ಯೇಸು ಕ್ರಿಸ್ತ ಅರೆಸ್ಟ್ ಮಾಡೋ ಕಾರಣ ಇತ್ತ ಜೊತೆಗೆ ಅವನ್ನೇ ಅಲ್ವರ. ಅದು ಯೇಸು ಕ್ರಿಸ್ತು ಮಾಡಿದಂಥ ಅದ್ಭುತ. ಇವಾಗ ಕಾಲದಲ್ಲಿ ಆ ಥರ ಅದ್ಭುತಗಳು ಯಾವುದೇ ಥರ ಅದ್ಭುತಗಳು ನಡೆಯಲ್ಲ ರೀ. ಎಲ್ಲ ಅರ್ಧಂಬರ್ಧ 10% 20% ಬಂದವ್ರಿಗೆಲ್ಲ ವಾಸಿ ಆಯ್ತದ ಇಲ್ಲ ರೀ, ಬರೀ ಸ್ವಲ್ಪ ಜನ. ಯೇಸು ಕ್ರಿಸ್ತು ಬರೀ ಬಂದವ್ರ ಕಾಲವು ಎಲ್ಲರಿಗೂ ವಾಸಿ ಮಾಡಿಲ್ವಾ, ಎಲ್ಲರಿಗೂ ಮಾಡಿದ್ರು. ಅವಿಶ್ವಾಸಿಗಳಿಗೂ ಯೇಸು ಕ್ರಿಸ್ತು ವಾಸಿ ಮಾಡೋರು. ಇದ್ರ ಬಗ್ಗೆ ನಾವು ಪಾಠನೇ ನೋಡ್ಬಿಟ್ಟಿದ್ರಿ. ಅದಕ್ಕೆ ಯೇಸು ಕ್ರಿಸ್ತು ಹೇಳಿದ್ದು, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ದೇವರಾಜ್ಯಕ್ಕೆ ಸೇರಲ್ಲ, ಹುಷಾರಾಗಿರ್ರಿ, ಯಾಕಂದರೆ ಸೇತಾನು ಇವ್ರ ಮುಖಾಂತರ ದುಷ್ಟ ಕೆಲಸಗಳನ್ನ ಮಾಡ್ತಾನೆ. ಓದ ನೋಡಿದ್ದೀನಿ ಮತ್ತೆ ಯಾ ಏನ್ರಿ 24ನೇ ಅಧ್ಯಾಯ 24ನೇ ವಾಕ್ಯ ಓದಿ, ಮ್ಯಾಥ್ಯೂ 24:24.
ಸುಳ್ಳು ಕ್ರೈಸ್ತರು ಸುಳ್ಳು
ಸುಳ್ಳು ಕ್ರಿಸ್ತರು
ಪ್ರವಾದಿಗಳು
ಸುಳ್ಳು
ಎಂದು
ಪ್ರವಾದಿಗಳು ಎಂದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು.
ನೋಡ್ರ ಏನ್ರಿ ಸುಳ್ಳು ಕ್ರಿಸ್ತವರು ಅಲ್ವರ, ಸುಳ್ಳು ಪ್ರವಾದಿಗಳು ಇವ್ರ ಮುಖಾಂತರ ಏನ್ ಮಾಡ್ತಾನೆ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನ ಮಾಡ್ದಂತೆ. ಸಾಧ್ಯವಾದರೆ ದೇವ್ರ ಮಕ್ಕಳು ಕೂಡ ಎಮರ್ಸ್ಬೇಕು ರೀ, ಆ ಲೆವೆಲಲ್ಲಿ ಏನು ಮಾಡ್ತಂತೆ ಮಾಡ್ತಾರೆ. ಅದಕ್ಕೆ ಈ ಕೌಂಟರ್ ಫೀಟು ಡೂಪ್ಲಿಕೇಟ್ ಮಿರಾಕಲ್ಸ್ ನಂಬಣ ಅಂತ ನಮ್ಗೆ ಯೇಸು ಕೃಷಿ ಮಾಡಿದ್ರು ವಾರ್ನಿಂಗು ಕೊಟ್ಟಿರೋದು. ಆದರೆ ಈ ಥರ ಇವತ್ತು ನಮ್ಮ ಕ್ರೈಸ್ತ ಸಹೋದರ ಸಹೋದರಿಗಳು ಏನು ಮಾಡ್ತಾನೆ ಅವನು, ಅವನು ಏನ್ರಿ ಮೋಸ ಮಾಡ್ತಾನೆ. ಅದಕ್ಕೆ ಏನ್ರಿ ಹಾಂ ಈ ಪ್ರಪಂಚದ ದೇವರು ಏನ್ರಿ ಈ ಥರ ಏನು ಮಾಡ್ತಾನೆ ರೀ ಅವನು ಲೋಕನೆಲ್ಲ ಎಮರ್ಸ್ತಾನೆ. ಯೇಸು ಕ್ರಿಸ್ತನ ಕಾಲದಲ್ಲೇ ಯಹೂದ್ಯರನ್ನೇ ಉಪಯೋಗಿಸ್ಕೊಂಡು ಯೇಸು ಕ್ರಿಸ್ತನ ಏನು ಮಾಡ್ದ ಶಿಲ್ಬೆಗೆ ಹಾಕ್ಬಿಟ್ಟ. ಯೇಸು ಕ್ರಿಸ್ತನ ಶಿಲ್ಬೆ ಹಾಕಿದ್ದಾರೆ ಅವ್ರ ಜನಗಳೇ, ಅವ್ರ ಕಣ್ಗಳೇ ಮಂಕ್ ಮಾಡ್ಬಿಟ್ಟ ನೋಡ್ರಿ ಅಂತೀನಿ. ಕುರುಡಾಗಿದ್ದು ಯೇಸು ಕ್ರಿಸ್ತನ ಶಿಲ್ಬೆಗೆ ಹೊಡೆದಾಕ್ಬಿಟ್ರೆ ನೋಡಿದ್ದೀನಿ. ಅದರ ಬೈಬಲ್ ಅಪೊಸ್ತಲ ಪೌಲ್ ಹೇಳ್ತಾರಲ್ಲ, ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನೀವು ಮಂಕ್ ಆಗಿದ್ದೀರಿ ಅಂತ ಹೇಳ್ತಾರೆ. ನೋಡಿ ಓದೋಣ 1 ಕೊರಿಂಥ 2:8 ಸೇತಾನ ಹಿಂಗೆ ಮಂಕ್ ಮಾಡ್ತಾನಂತೆ. 1ನೇ ಕೊರಿಂಥ 2:8
ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ, ಅರಿದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ.
ನಾನು ಶಿಲ್ಬೆಗೆ ಹಾಕಿಸ್ತಾರಲ್ಲ ಆ ಲೆವೆಲ್ಗೆ ಸೇತಾನ ಮಂಕ್ ಮಾಡ್ಬಿಟ್ಟು ನೋಡಿರ್ತೀನಿ. ಇನ್ನೊಂದು ಸೇತಾನು ಏನ್ರಿ ಯಾವ ಥರ ಮಂಕ್ ಮಾಡ್ತಾನೆ ದೇವ್ರ ಮಕ್ಕಳನ್ನ ಅಂತಂದರೆ ಏನ್ರಿ ಹಾಂ ಯಾವುದು ಕೆಟ್ಟದ್ದು ನಿಮ್ಗಾಗಲ್ಲ ಅಲ್ವರ, ಯಾವುದು ಕೆಟ್ಟದ್ದು ದೇವ್ರ ಮಕ್ಳಿಗೆ ಏನಲ್ಲ ಸಂಭವಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವಾಗ ಹಂಗಿರ್ಬೇಕಾದ್ರೆ ಏನಾರು ಕಾಯಿಲೆ ಬಂದ್ಬಿಟ್ಟ ಅಂತಂದರೆ ಸೇತಾನ ಏನು ಹೇಳ್ತಾನೋ, ಅಯ್ಯೋ ಕಾಯಿಲೆ ಬಂದ್ಬಿಟ್ಟಿದೆ, ಇದು ಯಾರಿಂದ ಬಂದಿರೋದು, ಇದು ದೇವರಿಂದ ಅಲ್ಲ ಸೇತಾನಿಂದ ಬಂದಿರೋದ್ರಿಂದ, ನೀವೇನು ಮಾಡಬೇಕು ಈ ಕಾಯಿಲೆಗೆ, ಏನು ಮೆಡಿಸನ್ ತಗೊಬಾರ್ದು, ಕೂತ್ಕೊಂಡು ಏನು ಮಾಡ್ತಾ ಇರಬೇಕು, ಜಪ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು, ಅವಾಗ ಏನು ಮಾಡಿದ್ರೆ ಇವೆಲ್ಲ ನಮ್ಮಿಂದ ಏನಾಗ್ಬಿಡ್ತಾರೆ, ಬಿಟ್ಟು ಹೋಗ್ಬಿಡ್ತದೆ ಅಂತ ಸ್ವಲ್ಪ ನಾವು ಥಿಂಕ್ ಮಾಡ್ಬೇಕ್ರಿ. ನಾವು ದೇವ್ರ ಮಕ್ಕಳಾಗಿರ್ಬೇಕಾರೆ ದೇವರ ಅನುಮತಿ ಇಲ್ದಿರ ನಮ್ಮ ತಲೆಯಲ್ಲಿರೋಂಥ ಒಂದು ಕೂದಲು ಬಿಡೋಕ್ಕೆ ಸಾಧ್ಯ ಇಲ್ಲ, ಮತ್ತೆ ಕಾಯಿಲೆ ಬರೋಕ್ಕೆ ಹೆಂಗೆ ಸಾಧ್ಯ? ಹಂಗಾರೆ ಕಾಯಿಲೆ ಬರಬೇಕು ಅಂತಂದರೆ ದೇವರ ಅನುಮತಿಯಿಂದ ಬಂದಿರ್ಬೇಕು ತಾನೆ ಅಲ್ವರ. ಮತ್ತು ಅವಾಗ ಏನು ಮಾಡಬೇಕು, ಅವಾಗ ಏನಪ್ಪ ಮಾಡಬೇಕು ಅಂತಂದರೆ, ಅಯ್ಯೋ ದೇವರಿಂದ ಬಂದ್ಬಿಡ್ತು ಅಂದ್ಬಿಟ್ಟು ಕಾಯಿಲೆಗೆ ಮೆಡಿಸಿನ್ ತೊಗೊಂಡಿರೋನು ಸುಮ್ಮನೆ ಇರೋದಲ್ಲ ರೀ ಅಲ್ವರ. ನಾವೇನು ಮಾಡಬೇಕು ಅಂದರೆ ಮೆಡಿಸನ್ ಏನು ತಗೊಬೇಕಾ ತಗೊಬೇಕ್ರಿ. ಯೇಸುಕ್ರಿಸ್ತ ಹೇಳ್ತಾರೆ ರೋಗಿಗಳಿಗೆ ಯಾರು ಬೇಕು, ವೈದ್ಯರು ಬೇಕು, ಅಂದರೆ ರೋಗ ಇಡ್ತಾರೆ ಅಂತ ಅರ್ಥ. ಆ ರೋಗ ಇದ್ದರೆ ರೋಗಿಗಳು ಏನು ಮಾಡಬೇಕು, ಹೋಗ್ಬಿಟ್ಟು ಪ್ರೇಯರ್ ಮಾಡೋಂತ ಯೇಸುಕ್ರಿಸ್ತ ಹೇಳಿಲ್ಲ ರೀ. ಏನು ತಗೊಂಡು ಅಂತ ಹೇಳ್ತಾರೆ, ಏನ್ರಿ ಡಾಕ್ಟ್ರನ್ನ ಭೇಟಿ ಮಾಡಿ ಔಷಧಿನ ತಗೋ ಅಂತ ಹೇಳೋರೆ. ಹಂಗ ನಾವೇನು ಮಾಡಬೇಕು ಅಂದರೆ ಏನ್ರಿ ನಮಗೆ ಬೇಕಂತ ಮೆಡಿಸಿನ್ ಮೇಲೆ ತೊಗೊಬೇಕು. ಅದೇ ಥರ ಆ ವಿಚಾರನ ದೇವರಲ್ಲಿ ಪ್ರೇಯರ್ ಮಾಡ್ಬೇಕು, ನಾವು ಇಡಬೇಕು. ಏನಕ್ಕೆ ದೇವರು ಈ ಥರ ನಮಗೆ ಜೀವನದಲ್ಲಿ ಈ ಥರ ಕಷ್ಟ ಸಂಕಟಗಳು ನೋವು ಕಾಯಿಲೆ ಇವೆಲ್ಲ ಅನುಮತಿ ಮಾಡ್ತಾರೆ ಅಂತಂದರೆ, ನಾವು ಮತ್ತೊಬ್ಬರನ್ನ ಅರ್ಥ ಮಾಡ್ಕೊಳಕ್ಕೆ ದೇವರು ನಮ್ಮನ್ನ ಏನು ಮಾಡ್ತವ್ರೆ, ಸಿದ್ಧ ಮಾಡ್ತವ್ರೆ. ಇವೆಲ್ಲ ಅನುಭವ ಇಲ್ಲ ಅಂದರೆ ಮತ್ತೊಬ್ಬರನ್ನ ಅರ್ಥ ಮಾಡ್ಕೊಳಕ್ಕೆ ಹೆಂಗೆ ಸಾಧ್ಯ ಅಲ್ವರ. ನೋಡಿ ಯೇಸು ಕ್ರಿಸ್ತನ ಹೆಂಗಿತ್ತಂತೆ ಓದೋಣ, ಹಿಬ್ರಿಯರು 4:15 ಮತ್ತು 16 ಓದಿ. ಹೀಬ್ರೂಸ್ 4:15 ಆ್ಯಂಡ್ 16 ಸಿಸ್ಟರ್.
ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದವನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ.
ಬರೋಣ ನೋಡ್ರ ಏನ್ರಿ, ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ರೀ, ಅನುತಾಪ ಇದೆ ಅವ್ರಿಗೆ. ಏಕೆ ಅಂತಂದ್ರೆ ನಮ್ಮ ಹಾಗೆ ಸರ್ವ ವಿಷಯದಲ್ಲಿ ಶೋಧನೆ ಹೊಂದರಂತೆ. ಸೇಮ್ ನಮಗೇನು ಬಂತು ಎಲ್ಲ ಶೋಧನೆ ಆಡಿ ಏಸುಕುಸಿಗೆ ಬಂದಿರೋದ್ರಿಂದ ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಂತಾರ್ರಿ. ಇದೇ ಥರ ನಾವು ಬೇರೆಯವ್ರನ್ನ ಅರ್ಥ ಮಾಡ್ಕೊಬೇಕಂದ್ರೆ ಅವ್ರಿಗಿರೋಂಥ ಕಷ್ಟ ಸಂಕಟಗಳೆಲ್ಲ ನಮ್ಗೇನಾಗಬೇಕು ಜೀವನದಲ್ಲಿ ಬರಬೇಕು, ಅವಾಗ ನಮ್ಮ ಮತ್ತೊಬ್ಬರು ಮನಸ್ಸನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದಿಗೆ ಅಪೊಸ್ತಲ ಪೌಲು ದೇವತೆ ಕೇಳ್ಕೊತಾರೆ, ದೇವರೇ ಸಾಧ್ಯವಾದರೆ ಈ ದೇಹದಲ್ಲಿರುವಂಥ ಒಂದು ಮುಳ್ಳು ನಿರ್ಮಣದಿಂದ ತೆಗೆದಾಕು ಅಂತಂದ್ಬಿಟ್ಟು ಎಷ್ಟು ಸತಿ ಪ್ರಯಾಣ ಮಾಡ್ತಾರೆ, 3 ಸತಿ ಪ್ರೇಯರ್ ಮಾಡ್ತಾರೆ, 3 ಸತಿ ಪ್ರಾರ್ಥನೆ ಮಾಡಿ ಅಪೊಸ್ತಲ ಪೌಲ್ ಪ್ರಾರ್ಥನೆಗೆ ಏನಾಗಿಲ್ಲ ಉತ್ತರ ಏನಂತ ಬಂತು, ನನಗೆ ನನ್ನ ಕೃಪೆಯೇ ನಿನಗೆ ಸಾಕು ಅಲ್ವರ.
ಸಾಕು.
ಆ ರೀತಿ ದೇವ್ರ ಮಕ್ಕಳಿಗೆ ದೇವ್ರ ಕೃಪೆ ಸಾಕ್ರಿ. ಕೆಲವೊಂದು ಸತಿ ಅನುಭವಗಳನ್ನ ದೇವ್ರು ನಮಗೆ ಕೊಡ್ತಾರೆ, ಅವಾಗ ನಾವೇನು ಮಾಡೋಕ್ಕೋ ತುಂಬ ತಮ್ಮ ಸಂತೋಷ ಪಡ್ಬೇಕ್ರಿ. ಯಾಕೆ ಗೊತ್ತಾ, ಏನ್ರಿ ಈ ಅನುಭವಗಳ ಮುಖಾಂತರ ನಮ್ಮನ್ನ ಕ್ರಿಸ್ತನ ಒಂದು ಥರ ಗುಣಲಕ್ಷಣ ನಮ್ಮನ್ನ ಏನು ಮಾಡ್ತಾರೆ ಬೆಳೆಸ್ತಾರೆ. ಆಮೇಲೆ ಇನ್ನೊಂದು ಸತಿ ಏನಂದ್ರೆ ಕೆಲವು ಜನ ಏನು ಮಾಡ್ತಾರೆ, ಹೊಟ್ಟೆ ಹಸಿವಾದ್ರೆ ನಾವು ಏನು ಮಾಡಬೇಕು ಊಟ ಮಾಡಬೇಕು ಅಲ್ವರ. ಅದೇ ಥರ ಚಳಿ ಆದರೆ ಏನು ಮಾಡಬೇಕು, ಸ್ವೆಟರ್ ಹಾಕ್ಬೇಕು. ಮಳೆ ಬಂದರೆ ಏನು ಮಾಡಬೇಕು, ರೈನ್ ಕೋಟ್ ಹಾಕ್ಕೊಂಡು ಹೋಗ್ಬೇಕು, ಛತ್ರಿ ಇಟ್ಕೊಂಡು ಹೋಗ್ಬೇಕು. ಕೆಲವು ಜನ ಏನು ಮಾಡ್ತಾರೆ, ಮಳೆ ಬೀಳ್ತಾಯ್ತಾ, ಇಲ್ಲ ನಾನು ಪ್ರಾರ್ಥನೆ ಮಾಡೋಗ್ತೀನಿ ದೇವರ ನಾಮದಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ಹೇಳ್ತೀನಿ, ಮಳೆ ಏನೋ ಬಿಡ್ತಾರೆ ನಿಂತು ಹೋಗ್ಬಿಡ್ತಾರೆ. ಎಲ್ಲಿ ನಿಂತು ಬಿಡ್ತದೆ, ನೋವಿನ ಕಾಲದಲ್ಲಿ 40 ದಿವಸ 40 ರಾತ್ರಿ ಆಗಲೂ ಮಳೆ ಬಿತ್ತಂತೆ, ದೇವರು ಅದನ್ನೇ ಸ್ಟಾಪ್ ಮಾಡಿಲ್ವಂತೆ ಅಂದ್ರ ನೋವಿಗೆ ಏನಾದರೂ ನಾವೇ ಕಟ್ಬಿಟ್ಟು ಓಡೋಗಪ್ಪ ಅಂತಂದ್ರು. ನೋವಾ, ಇಲ್ಲ ದೇವರೇ ಪರವಾಗಿಲ್ಲ ನಾನು ವಿಶ್ವಾಸ ಇದೆ ನಂಬಿಕೆ ಇದೆ ಆಚೆಕಡೆ ಇರ್ತೀನಿ, ಅವನೇನಾಗಿರೋ ಅವನು ಇದ್ದಲ್ಲಿ ಕೆಲಬಿಡ್ದೆ ಮುಳುಗೋಗಿರೋನು. ನಾವು ಕೆಲವು ವಿಚಾರಗಳನ್ನ ಲಿಟ್ ಬಿಡ ಕಾಮನ್ ಸೆನ್ಸ್ ಏನು ಮಾಡಬೇಕು ಯೂಸ್ ಮಾಡಬೇಕು. ಮಳೆ ಬೀಳ್ತಂತೆ ಗೊತ್ತಿದೆ ತಾನೆ ದೇವ್ರ ಛತ್ರಿ ಅಂತ ಏರ್ಪಾಡು ಮಾಡಿರೋದು, ಮಳೆ ಬಿಡ್ತಾರೆ ಅಂತ ಸೇಫ್ಟಿ ಆಗಿರ್ಬೇಕು ಅಂತಲೇ ರೈನ್ ಕೋಟ್ ಥರ ಮಾಡಿರೋದು. ಅವಾಗ ನಾವೇನು ಮಾಡಬೇಕು, ಇದನ್ನು ದೇವ್ರು ನಮ್ಗೇನು ಸೇಫ್ಟಿ ಕೊಟ್ಟರು ಅದನ್ನೇ ಮಾಡೋಕೆ ನಾವು ಉಪಯೋಗಿಸ್ಬೇಕು, ಹಠಾನ ಏನು ಮಾಡೋಕೆ ಹೋಗ್ಬಿಡ್ದು ಸಾಕ್ಸಕ್ಕೆ ಹೋಗ್ಬಿಡ್ದು. ನೋಡಿ ಒಂದು ಕತೆ ಹೇಳ್ತೀನಿ, ಒಂದು ಊರಲ್ಲಿ ಸಡನ್ನಾಗೆ ಏನು ಭಯಂಕರ ಜಡಪಳೆ ಬಂದ್ಬಿಡ್ತಂತಾರೆ. ಆ ಊರಲ್ಲಿ ಎಲ್ಲ ಥರ ವ್ಯಕ್ತಿಗಳೇನಾಗಿದ್ರಂತೆ ಇದ್ರಂತೆ, ಯಾರಪ್ಪ ಹಿಂದೂಸು ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಎಲ್ಲ ಇದ್ರಂತೆ ಅದರ. ಸೊ ಎಲ್ಲ ದೇವ್ರಿಗೆ ಪ್ರೇಯರ್ ಮಾಡ್ತಾವೆ, ಒಬ್ಬ ಕ್ರಿಶ್ಚಿಯನ್ ಇದ್ದಂತೆ ಅವನು ತುಂಬ ಭಯಭಕ್ತರಿ, ಮಾಡ್ತಾಯಿದ್ದಂತೆ ಪ್ರೇಯರ್ ಮಾಡ್ತಾಯಿದ್ದಂತೆ ಜಡಪಳೆ ಬಂತಂತೆ, ಎಲ್ಲರೂ ತಪ್ಪಿಸ್ಕೊಂಡು ಹೋದ್ರಂತೆ ರೀ. ಅವಾಗ ಮಳೆ ಬಂತಲ್ಲ ಮಳೆಯಿಂದ ತಪ್ಪಿಸ್ಕೊಬೇಕಲ್ಲ, ಅದಕ್ಕೆ ಮಾಡಿದ್ರೆ ಎಲ್ಲರೂ ದೊಡ್ಡ ಬಿಲ್ಡಿಂಗ್ ಹೈಟಲ್ಲಿ ಹೋಗ್ಬಿಟ್ರಂತೆ, ಇವನು ಹೋಗ್ಬಿಟ್ರಂತೆ ಕ್ರಿಶ್ಚಿಯನ್ಸು ಟ್ಯಾಂಕ್ ಅಂತ ಕೂತ್ಕೊಂಡಿದ್ದಂತೆ. ಅವಾಗ ಒಂದು ದೋಣಿ ಬಂತಂತೆ, ಪ್ರೇಯರ್ ಮಾಡ್ತಂತೆ, ದೇವರೇ ನಾನು ನಿನ್ನ ಭಕ್ತನು, ನಿನ್ನ ಇಷ್ಟು ಭಯಭಕ್ತಿನ ನಾನು ಸೇವೆ ಮಾಡಿದಂತೆ, ವಿಠ್ಠಲನ ಕಾಪಾಡು ಅಂತ ಕೇಳ್ಕೊಂಡಂತೆ. ಅವಾಗ ಪ್ರೇಯರ್ ಮಾಡ್ತಾಯಿರ್ಬೇಕು, ಒಂದು ದೋಣಿ ಬಂತಂತೆ. ಆ ದೋಣಿಯಲ್ಲಿ ಯಾರಿದ್ರು ಅಂದರೆ ಮುಸ್ಲಿಮ್ಸ್ ಅವರು ಇದ್ರಂತೆ. ಏಯ್ ಬಾಪ ಮಳೆ ಬೀಳ್ತೈತೆ ಬಂದ್ಬಿಡಪ್ಪ ಬಂದ್ಬಿಡು ಅಂತಂದರೆ ಇಲ್ಲ ಇಲ್ಲ ಇಲ್ಲ, ನಾನು ದೇವತ ಪ್ರೇಯರ್ ಮಾಡ್ತೇನೆ, ದೇವ್ರು ನನಗೆ ಒಂದು ದೋಣಿ ಕಳಿಸ್ರು, ಹೋಗಿ ಹೋಗಿ ಅಂತಂದ್ರೆ ಸರಿ ಬಿಡೋದು ಹೊರಟ್ಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ದೋಣಿ ಬಂತಂತೆ, ಅದರಲ್ಲಿ ಯಾರಪ್ಪ ಇದ್ರು, ಬರೀ ಎಲ್ಲ ಹಿಂದೂ ಪೂಜಾರಿಗಳಂತೆ. ಏ ಬಂದ್ಬಿಡಪ್ಪ, ಯಾಕಪ್ಪ ಅಯ್ಯೋ ಮುಳುಗೋಗ್ತೀಯಪ್ಪ, ನೀರು ಸುಮಾರು ಜೋರಾಗ್ತೈತೆ ಅಂತಂದ್ರೆ, ಇಲ್ಲ 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 ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ಏನಾಗ್ತಾರೆ ನಂಗೆ ದೇವ್ರ ದೋಣಿ ಕಳಿಸ್ರು ನೀವು ಹೊರಡ್ಬಿಡಿ ಅಂತ ಹೊರಟ್ಬಿಟ್ರಂತೆ. ಹಂಗೆ ಪ್ರೇಯರ್ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ, ಯಾವ ದೋಣಿನೂ ಬರಲ್ವಂತೆ, ಕೊನೆಗೆ ಸತ್ಯ ಹೋಗ್ಬಿಟ್ಟಂತೆ. ಪರಲೋಕಕ್ಕೆ ಹೋಗ್ಬಿಟ್ಟು ದೇವತೆ ಕೇಳದಂತೆ, ಏನು ದೇವ್ರೆ ನಿಂಗೆ ಅಷ್ಟು ಗೊತ್ತಾಗಲ್ವ, ನಿನಗೆ ನಾನು ಇಷ್ಟು ಪ್ರೇಯರ್ ಮಾಡ್ತೇನೆ ನಿಂಗೆ ನೀನು ಕಳ್ಸ್ಕೊಡಕ್ಕೆ ಬಿಡ್ವಾ ಅಂತಂದ್ರೆ, ಯಾವ ದೇವ್ರು ಹೇಳಕ್ಕೆ ಕಂದ ಇದಕ್ಕಿಂತ ಮುಂಚೆ ಕಳ್ಸಿದ ಎರಡು ದೋಣಿ ನಾನೇ ಕಣಪ್ಪ ಅಂತನ್ಬಿಟ್ಟು. ಅಲ್ವರ ದೇವ್ರು ನಮಗೆ ಅಂತ ಸ್ಪೆಷಲ್ಲಾಗಿ ಏನೋ ಮಾಡ್ತಾರ. ಎಷ್ಟೋ ಜನ ಏನು ಮಾಡ್ತಾರೆ ಅಂತಂದರೆ, ದೇವ್ರ ಚಿತ್ತನ ತಪ್ಪಾದ ರೀತಿ ಅರ್ಥ ಮಾಡ್ಕೊಂಬಿಟ್ಟವ್ರಿ ಅಲ್ವರ. ಬೇರೆ ಬೇರೆಯವ್ರು ಬೆಳೆದಿರೋಂಥ ದವಸ ಧಾನ್ಯಗಳು ಏನು ಮಾಡೋದಿಲ್ಲ, ಮುಟ್ಟಲ್ಲ. ಅಯ್ಯೋ ಅದು ಯಾರ್ದು, ಅದು ಅವ್ರದ್ದು, ಈ ಧರ್ಮದವರು, ಈ ನಂಬಿಕೆಯವ್ರದ್ದು, ಅದು ಮುಟ್ಟಬಾರ್ದು ಅಂತನ್ಬಿಟ್ಟು. ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ಅಪೋಸ್ಟ್ಲು ಪೌಲ್ ಏನು ಹೇಳ್ತಾರೆ, ಹೀಗಿದ್ರೆ ನಾವು ಲೋಕನೇ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ನಾನು ಹೋಗ್ತಾ ಇರೋಕ್ಕಾಗಲ್ಲ, ದೇವ್ರು ನಮ್ಗೆ ಹಂಗೆ ಹೇಳಿಲ್ಲ ರೀ. ಅಲ್ವರ ಇವನ ಬಟ್ಟೆ ಹಾಕೊಂತಾರೆ, ಈ ಬಟ್ಟೆ ಎಲ್ಲಿಂದ ಬಂದಿರೋದು, ಕಾಟನ್ ಯಾರಿಂದ, ಯಾರೋ ಕುರಿನ ಬಂದಿದ್ದ, ಕುರಿ ಸಾಕ್ತಾನೆ ಯಾರು, ಯಾರೋ ಇರ್ಬೋದು, ಯಾವುದೋ ಧರ್ಮ, ಯಾವುದೋ ನಂಬಿಕೆ, ಯಾವುದೋ ವಿಶ್ವಾಸ, ಇದನ್ನೆಲ್ಲ ಅವ್ರು ದೇವ್ರಿಗೆ ಏನು ಮಾಡಿರ್ಬೋದು, ಅವರು ಅರ್ಪಣೆ ಮಾಡಿರ್ಬೋದು. ಅಲ್ವರ ಇವಾಗ ದವಸ ಧಾನ್ಯಗಳನ್ನ ಬೆಳಿಬೇಕಾದ್ರೆ ಅವ್ರು ಏನು ಸುಮ್ಮನೆ ಕುಯ್ದುಬಿಡ್ತಾರ, ಅವ್ರು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಏನು ಮಾಡ್ತಾರೆ, ಅದನ್ನ ಕುಯ್ದಿರ್ತಾರೆ ಹಂಗಂತಂದ್ಬಿಟ್ಟು, ಆ ದೇವ್ರಿಗೇನೇ ಅರ್ಪಣೆ ಮಾಡ್ಬಿಟ್ರ. ಇಲ್ಲ ರೀ, ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ನಾವು ಅದಕ್ಕೆ ಅಂದ್ಬಿಟ್ಟು ನಮ್ಮದೇ ಸ್ಪೆಷಲ್ ಟಾರ್ ರೋಡ್ ಹಾಕೊಂಡೋಗ್ತದ, ಇವ್ರು ರೋಡ್ ಹಾಕ್ಬೇಕಿಲ್ಲ ಪೂಜೆ ಮಾಡ್ತಾನೆ ಹಾಕದ, ಅಲ್ವರ ಹಂಗಂತಂದ್ಬಿಟ್ಟು ನಮಗೆ ಅಂತ ಸ್ಪೆಷಲ್ ಮಾಡ್ಕೊಳಕಾಯ್ತದ. ಇಲ್ಲ ರೀ, ನಾವು ಪ್ರಾರ್ಥನೆ ಮಾಡಿ ನಂಬಿಕೆನ ಸ್ವೀಕಾರ ಮಾಡಿದ್ರೆ ಅದು ಯಾರು ಯಾರಿಗೇ ಕೊಟ್ಟಿರಲಿ ರೀ, ಅಂದ್ರ ದೇವರು ನಮ್ಗೆ ಆಶೀರ್ವಾದ ಏನು ಮಾಡ್ತಾರೆ, ಮಾಡೇ ಮಾಡ್ತಾರೆ ರೀ. ಯೇಸು ಕ್ರಿಸ್ತು ನೀರು ಕುಡಿದ್ರಪ್ಪ ದಾಹವಾಗಿರ್ಬೇಕು, ಯಾರ ಹತ್ರ ನೀರು ಕುಡಿದ್ರು, ಶಿಷ್ಯನಿಗೆ ನೀವೇ ಹೋಗಿ ತೊಗೊಂಬನ್ರಿ, ನೀವೇ ಬಾವಿಯಿಂದ ಯಾರ ಹತ್ರ ವಸ್ತು ಇಸ್ಕೊಂಬಾರ್ದು, ನೀವೇ ಸೇತ್ಕೊಂಡು ತರಬೇಕು ಅಂತಂದ್ರ ಸಮಾರ್ಯ ಸ್ತ್ರೀ ಕೊಡ್ತಾಳೆ. ಆ ಸಮಾರ್ಯ ಸ್ತ್ರೀ ಏನಾಗಿಲ್ಲ ಅಂತ, ವ್ಯಭಿಚಾರಿ ಆಗಿಲ್ಲ ಅಂತ ಬೈಬಲ್ ನಮ್ಗೆ ಕೊಟ್ಟವ್ರೆ. ಯೇಸು ಕ್ರಿಸ್ತು ಹೇಳ್ತಾನೆ, ಇಷ್ಟು ಜನ ಗಂಡಿನ ಜೊತೆ ಇದೆಯಾ, ಇವಾಗ ಕೂಡ ನಿನ್ನ ಜೊತೆ ಗಂಡನಲ್ಲ ಅಂತ ಹೇಳ್ಬೇಕ್ರೆ, ಅವರು ಪ್ರವಾದಿ ಅಂತ ಗೊತ್ತಾಗ್ಬಿಡ್ತಾರೆ. ಸಮಾರಿ ಸ್ತ್ರೀ ಇರ್ತದೆ, ನೀರು ಕುಡಿತೀರಾ ನೀವು, ಗೊತ್ತಿಲ್ಲ ನೀವು ಕುಡಿಬಾರ್ದು ಅಂತಂದು ಹೇಳಲ್ವಾ. ಯೇಸು ಕ್ರಿಸ್ತು ಭೇದ ಭಾವ ಮಾಡಿದ್ರ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಹೊಟ್ಟೆ ಹಸಿದ್ರೆ ಆಹಾರ ತಿನ್ಬೇಕ್ರಿ ಅಲ್ವರ. ಅಪೋಸ್ಟ್ಲು ಪೌಲ್ ಕೆಲಸ ಮಾಡಿಲ್ವಾ, ಅಪೋಸ್ಟ್ಲು ಪೌಲ್ ಏನು ಕೆಲಸ ಮಾಡಿದ್ರು, ಟೆಂಟ್ ಕೆಲಸ ಮಾಡಿದ್ರು. ಆ ಟೆಂಟ್ ಏನು ಬರೀ ಎಲ್ಲ ಕ್ರಿಶ್ಚಿಯನ್ಸ್ಗೆ ಕೊಟ್ರ, ದಾರ ಬರೀ ಕ್ರಿಶ್ಚಿಯನ್ಸಿಂದ ತಗೊಂಡ್ರ, ಯಾರಿದ್ರು ಕ್ರಿಶ್ಚಿಯನ್ಸ್ ಆ ಕಾಲದಲ್ಲಿ, ಎಲ್ಲ ಅನೇ ಜನಾಂಗದವರು ಇದನ್ನು ಬಿಸ್ನೆಸ್ ಮಾಡಿ ಮಾರಾಟ ಮಾಡಿದ್ದೆ ಯಾರ್ಯಾರಿಗೋ ಅದರ ಕ್ರೈಸ್ತ ಮಕ್ಕಳಿಗೆ ಮಾಡಿದ್ರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ನಾವು ಇದರಲ್ಲೆಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಅಂತ ಏನು ಮಾಡ್ಬೇಕು, ನಾವು ಲಿಟರ್ ಬಿಟ್ಟು ಯೂಸ್ ಮಾಡಬೇಕು. ಚೇತನ್ ಎಷ್ಟು ಕ್ಲೆವರ್ ಗೊತ್ತಾ, ನಮಗೆ ಆಲೋಚನೆಗಳಿಂದನೇ ನಮ್ಗೆ ಏನು ಮಾಡ್ತಾನೆ, ನಮ್ಮನ್ನ ತಲೆನ ಚುಸ್ತನ್ನು ನೋಡ್ರಿ ಅಂತೀನಿ ಅಲ್ವರ. ಅದಕ್ಕೆ ಹೇಳೋದು ಏನು, ನಿಮ್ಮ ಎದುರಾಳಿ ಗರ್ಜಿಸುವಂಥ ಸಿಂಹೋದಪಾದಿಯಲ್ಲಿ ಜಾಡ್ದ ನುಂಗುಲಿ ಅಂತ ಏನು ಮಾಡ್ತಾ ಇರ್ತಾನಂತೆ, ಕಾಯ್ತಾ ಇರ್ತಾನಂತೆ. ಸಿಂಹ ಅಟ್ಯಾಕ್ ಮಾಡಿ ನೋಡಿದಿರಾ, ಡಿಸ್ಕವರಿ ಚಾನಲ್ ಇದ್ರ ಮನೇಲಿ ಹಾಕ್ಬಿಟ್ಟು ನೋಡಿದ್ದೀನಿ. ಸಿಂಹ ಹೆಂಗೆ ಬರ್ತಾರೆ ಅಂದರೆ ಸೈಲೆಂಟಾಗಿ, ಅದು ಪಂಜ ಇದೆ ಗೊತ್ತಾ, ಪಾವ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅದರ ಕೈನ ಹೇಳ್ತಾರೆ ಕನ್ನಡಲ್ಲಿ ಏನಂತ ಗೊತ್ತಿಲ್ಲ, ಪಂಜು ಅದರ ಹೇಳ್ತಾರೆ. ಎಷ್ಟು ಮೃದುವಾಗಿರ್ತಾರೆ ಅಂದರೆ ಅದು ಬರೋ ಸೌಂಡು ಯಾರಿಗೂ ಗೊತ್ತಾಗಲ್ವಂತೆ, ಸೈಲೆಂಟಾಗಿ ಬರ್ತಾರೆ ನೋಡ್ರಿ ಅಂತೀನಿ. ಹತ್ರ ಬಂದಿದ ತಕ್ಷಣ ಒಂದು ಗರ್ಜನೆ ಕೊಡ್ತಾರೆ ನೋಡ್ರಿ ಅಂತೀನಿ ಆ ಸೌಂಡಿಗೆ. ಆ ಬೇಟೆ ಎಲ್ಲೆಲ್ಲೋ ಓಡೋಗ್ಬಿಟ್ಟು ಸಿಂಹದ ಬಾಯಿಗೆ ಬಂದು ಸಿಕ್ಕಾಕೊಂಡ್ಬೇಕ್ರಿ, ಆ ಥರ ಗರ್ಜನೆ ಕೊಡ್ತಾನೆ ಶೇತಾನ್. ಇದೇ ರೀ ಮಾಡೋದು, ನಮ್ಮನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ನಮ್ಮನ್ನ ಗಾಬರಿ ಪಡಿಸ್ಬಿಟ್ಟು ಅವನ ಬಾಯಿಗೆ ಲಬಕ್ಕನ್ನು ಸಿಕ್ಕಾಕೊಂಬಕ್ ನೋಡಿರ್ತೀನಿ. ಆ ಥರ ಏನು ಮಾಡ್ತಾನೆ ಮಾಡ್ತಾನೆ. ಯೇಸು ಕ್ರಿಸ್ತ ಹಿಂಗೆ ಅಟ್ಯಾಕ್ ಮಾಡ್ದ, ಹಾಂ ನೋಡಿ ಓದೋಣ ಅಂತೀನಿ, ಹಿಂಗೆ ಹಿಂಗೆ ಅಟ್ಯಾಕ್ ಮಾಡಿದ್ರು. ಮತ್ತೆ ಅದ್ರಲ್ಲಿ ಬನ್ರಿ ಅಂತೀನಿ, 4ನೇ ಅಧ್ಯಾಯದಲ್ಲಿ ಓದೋಣ. ಮತ್ತೆಯ 4ನೇ ಅಧ್ಯಾಯದಲ್ಲಿ ದಯವಿಟ್ಟು 1 ಮತ್ತೆ 2ನೇ ವಾಕ್ಯನ ಓದಿಂತೀನಿ.
ಆಗ ಯೇಸು ಸೈತಾನಿನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿಡು ಉಪವಾಸವಿದ್ದು ತರುವಾಯ ಆತನಿಗೆ ಹಸಿವಾಯಿತು.
ವೆಯ್ಟ್
ಆಗ ಆ
ಇವಾಗ
ಶೋಧಕನು
ಇಲ್ಲಿ, ಓಕೆ ಇಷ್ಟ, ಓಕೆ 1 ನಿಮಿಷ. ಇಲ್ಲಿ ಹೇಳ್ತಾರೆ 40 ದಿವಸ ಹಗಲಿರುಳು ಏನಾದ್ಮೇಲೆ ಅಂತೆ, ಅವರು ಉಪವಾಸ ಇದ್ದಿದ ಮೇಲೆ ಅವ್ರಿಗೆ ಹಸಿವಾಯಿತು ಅಂತ ಹೇಳ್ತಾರೆ. ಇವಾಗ ಯಾಕೆ 40 ದಿವಸ ಆಮೇಲೆ ಹಸಿವಾಯಿತು, ಯಾಕೆ ಮುಂಚೆ ಯಾಕೆ ಹಸಿವಾಗಿಲ್ವಾ, ಹಸಿವಾಗಿರ್ಬೇಕಲ್ವಾ, ಅವರು ಮನುಷ್ಯರು ತಾನೆ, ಯಾಕೆ 40 ದಿವಸ ಆಮೇಲೆ ಹಸಿವಾಯಿತು. ಆಗ 40 ದಿವಸ ಯೇಸು ಏನು ಮಾಡಿದ್ರು, ಏನು ಮಾಡಿದ್ದಾರೆ ಅಂದರೆ 40 ದಿವಸ ಹಗಲಿರುಳು ದೇವ್ರ ವಾಕ್ಯನ ಯಾವ ಥರ ಧ್ಯಾನ ಮಾಡೋರು ಅಂತಂದರೆ, ಟೈಮ್ ಹೋಗಿದೆ ಅವ್ರಿಗೆ ಗೊತ್ತಾಗಿಲ್ಲ ರೀ. ನಾವು ಕೂಡ ಎಷ್ಟೋ ಒಳ್ಳೆ ವಾಕ್ಯನ ಕೇಳ್ತಾರೆ, ನಮ್ಮ ಟೈಮ್ ಹೋಗಿದೆನಾಗಲ್ಲ, ಗೊತ್ತಾಗಲ್ಲ ನೋಡಿ, ಆಲ್ಮೋಸ್ಟ್ ಏನಾಗೋಯ್ತು, ಹಾಂ 1 ಗಂಟೆ ಕಾಲ ಆಗೋಯ್ತು ಗೊತ್ತಾ, ಪಾಠ ಶುರು ಮಾಡಿ, ನಮಗೇನಾಗಲ್ಲ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಯಾಕೆ ವಾಕ್ಯದಲ್ಲಿ ಏನಾಗಿತ್ತು ಅಷ್ಟು ಮುಳುಗೋಗಿತ್ತು ರೀ, ಮನುಷ್ಯನಲ್ಲೇ ಬೋಧನೆಗಳಲ್ಲಿ ಎಷ್ಟು ಮುಳುಗೋದು ಅಂತ ಯೇಸು ಕ್ರಿಸ್ತು ಅವರು ದೇವ್ರ ಬಗ್ಗೆ ಪವಿತ್ರಾತ್ಮ ಧ್ಯಾನ ಮಾಡ್ತಿರ್ಬೇಕು, ನೀನು ಮುಳುಗೋಗಿರ್ಬೇಕು. ಥಿಂಕ್ ಮಾಡಲಿಲ್ಲ ಊಟದ ಬಗ್ಗೆ. ಎಲ್ಲ ಧ್ಯಾನ ಮುಗಿದಿದ ಮೇಲೆ 40 ದಿವಸ ಆಮೇಲೆ ಏನಾಗಿದೆ, ಅವ್ರಿಗೆ ಹಸಿವು ಅಂತ ಫೀಲ್ ಆಗಿದೆ ರೀ. ಆ ಫೀಲಿಂಗ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಯಾರು ಬಂದಂತೆ, ಶೋಧಕನು ಬಂದಂತೆ. ಅಲ್ವರ ಓದಿಷ್ಟು ಇವಾಗ ಕಂಟಿನ್ಯೂ ಮಾಡಿ, ಎಲ್ಲಿ ನಿಲ್ಸಿದ್ರಲ್ಲ ಮುಂದಕ್ಕೆ ಓದಿಷ್ಟು.
ಆಗ ಆ ಶೋಧಕನು ಆತನ ಬಳಿಗೆ ಬಂದು,
ಆ
ನೀನು
ಆತ
ದೇವರ
ಬಂದಂತೆ ರೀ, ಅದಕ್ಕಿಂತ ಮುಂಚೆ ಬರ್ಲಿವಂತೆ. ಇವಾಗ ಹೊಟ್ಟೆ ಹಸಿ ಯಾವಾಗಾರ ಆಗ್ಬೋದಿತ್ತಲ್ಲ, ಮುಂಚೆನೆ ಬರ್ಬೋದಾಗಿತ್ತಲ್ಲ ಶೋಧಕನು. ಈ ಶೋಧನೆ ಒಂದಾಗ್ತಾನೆ ಅಡವಿಗೆ ಹೋಗಿದ್ದು, ಅವಾಗ ಯಾವಾಗಾರ ಬರ್ಬೋದಾಗಿತ್ತಲ್ಲ, ಯಾಕೆ ಬರಲಿಲ್ಲ? ಯಾವಾಗ ವೀಕ್ ಪಾಯಿಂಟ್ ಇದೆಯೋ ಅವಾಗೇ ಅಟ್ಯಾಕ್ ಮಾಡಕ್ಕೆ ಬರ್ತಾನೆ ರೀ. ಇದು ಸೇತಾನ, ಇದೇ ಸಿಂಹ ಅಟ್ಯಾಕ್ ಮಾಡೋದು. ನಮ್ಮನ್ನು ಕೂಡ ಸೇತಾನ ಯಾವಾಗ ಅಟ್ಯಾಕ್ ಮಾಡ್ತಾನೆ, ನಮ್ಗೆ ಯಾವಾಗ ಡಿಸ್ಟರ್ಬ್ ಆಗಿರ್ತದೋ ಅವಾಗೆ ಪಕ್ಕದ ಅಟ್ಯಾಕ್ ಮಾಡ್ತಾನೆ. ನೋಡಿ ಹೆಂಗ್ ಬಂದು ಅಟ್ಯಾಕ್ ಮಾಡ್ತಾನೆ, ಏನಂತ ಮಾತಾಡ್ತಾನೆ ಸಿಸ್ಟರ್? ಯೇಸು ಕ್ರಿಸ್ತನು. ಇವಾಗ ಕಂಟಿನ್ಯೂ ಮಾಡಿ ಸಿಸ್ಟರ್. ಹಾಂ,
ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು
ಹೇಳಲು
ಆತನ
ಏನಂತ ಹೇಳ್ತಾನೆ, ನೀನು ದೇವ್ರ ಮಗನಾಗಿದ್ರೆ ಈ ಕಲ್ಗಳ ರೊಟ್ಟಿಯಾಗಿ ಮಾಡೋದಕ್ಕೆ ಅಪ್ಪಣೆ ಕೊಡು ಅಂತ ಹೇಳ್ತಾರೆ. ಏನೋ ನೀನು ದೇವ್ರ ಮಗನಾಗಿದ್ರೆ, ಯೇಸು ಕ್ರಿಸ್ತು ದೇವ್ರ ಮಗ ಹೌದೋ ಅಲ್ವೋ ಅಂತ ಸೇತಾನ ಗೊತ್ತೋ ಗೊತ್ತಿಲ್ವೋ? ಗೊತ್ತು. ಯಾಕಂದ್ರೆ ಏನ್ರಿ, ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ಬೇಕು ಜೊತೆಗೆ ಅವರಿಬ್ರು ಉದಯ ಸೂಚಕ ನಕ್ಷತ್ರಗಳು, ಅಂದ್ರೆ ಯೇಸು ಕ್ರಿಸ್ತು ದೇವ್ರ ಮಗ ಅಂತ ಗೊತ್ತಿಲ್ವಾ? ಹೆಂಗ್ ಹೇಳ್ತವ್ರೆ ಅಂತಂದ್ರೆ, ನೀ ನಿಮ್ಮ ಅಪ್ಪನ ಮಗನಾಗಿದ್ರೆ ಈ ಕಲ್ಲನ್ನ ರೊಟ್ಟಿ ಮಾಡಿ ತಿನ್ನು ನೋಡೋಣ, ಚಾಲೆಂಜು. ನಮ್ಗೇನು ಹೇಳ್ದೆ ಏನು ಮಾಡ್ತೀರಿ ಫಸ್ಟು? ಐ ನಾನು ಹೌದು ನಮ್ಮ ಅಪ್ಪನ ಮಗನ ಅಂತ ಪ್ರೂವ್ ಮಾಡಿ ನೋಡ್ತೀನಿ ಅಂತ. ಯೇಸು ಕ್ರಿಸ್ತು ಏನ ಕಿಟಿಕ್ ಮಿಟಿಕ್ ಅಂತ, ಯೇಸು ಕ್ರಿಸ್ತು ಏನಂತ ಉತ್ತರ ಕೊಡ್ತಾರೆ, ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದುಕೋದಿಲ್ಲ ಅಂತ ವಾಕ್ಯದ ಮುಖಾಂತರ ಉತ್ತರ ಕೊಡ್ತಾರೆ. ಅದರ ಸೇತನ ಹಿಂಗಿದೆ ಅಟ್ಯಾಕ್ ಮಾಡೋದು, ವಾಕ್ಯದ ಮುಖಾಂತರ ಉತ್ತರ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಇವನು ವಾಕ್ಯನ ಉಪಯೋಗಿಸ್ತಾನೆ. ಓಹೋ, ವಾಕ್ಯ ಬೇಕಪ್ಪ ನಿನಗೆ ಕಂದ. ಸರಿ ಕಂದ, ನೋಡಪ್ಪ ನೀನು ವಾಕ್ಯದಲ್ಲಿ ಹೇಳಿದ್ರೆ ನೀನು ಆ ಏನಂತ ನೀನು ಮೇಲೆಯಿಂದ ಧುಮುಕು, ದೇವ್ರು ನಿಮ್ಗೇನು ಮಾಡ್ತಾರೆ, ದೇವದೂತನ ರಕ್ಷಣೆ ಕೊಡ್ತಾರೆ ಅಂತ ಹೇಳೋರಲ್ಲ, ಧುಮುಕು ಧುಮುಕು ಅಂತ ಹೇಳ್ತಾನೆ. ಅವಾಗ ಯೇಸು ಧುಮುಕ್ ಬಿಡ್ತಾರಾ? ಇಲ್ಲ, ದೇವ್ರನ್ನ ಶೋಧಿಸ್ಬೇಡದಂದು ಕೂಡ ಬರ್ದಿದ್ಯಲ್ಲ ಅಂತ ಹೇಳ್ತಾರೆ. ಹಂಗ್ರೆ ಏನು ಬೈಬಲ್ನ ಇಷ್ಟ ಬಂದಂಥ ರೀತಿಯಲ್ಲಿ ಮಾತಾಡೋದಲ್ಲಪ್ಪ, ನೀನು ಬೈಬಲ್ ಏನು ಮಾಡೋಕೋ, ಓದೋದನ್ನ ಕಲಿಬೇಕು, ಅರ್ಥ ಮಾಡ್ಕೊಳಕ್ ಕಲಿಬೇಕು ಅಂತ ಹೇಳ್ತಾರೆ. ಸೇತನ ಇದೇ ಥರ ನಮ್ಮನ್ನು ಮನಸ್ಸಗೊಳಿಸೋದು, ಸುಮ್ಮನೆ ಬೇಡದಿರೋ ವಿಚಾರಗಳನ್ನೆಲ್ಲ ತಲೆ ತುಂಬಿಟ್ಟು ಬೈಬಲ್ ಎಲ್ಲ ವಿಚಾರಗಳನ್ನ ತಪ್ಪು ತಪ್ಪಾ ರೀತಿಯಲ್ಲಿ ನಮಗೆಲ್ಲ ಹೇಳ್ಕೊಬಿಟ್ಟು ನಮ್ಮ ಮೈಂಡನ್ನು ಏನು ಮಾಡೋದು ಏನ್ರಿ, ಸತ್ಯನೇ ಬಿಟ್ಟು ಹೋಗ್ಬೇಕ್ರಿ. ಆ ಥರ ಏನು ಮಾಡ್ತಾನೆ ಅಲ್ಲಿ ಮಾಡ್ತಾನೆ. ಅದರ ಯೇಸು ಕುಸುಂಗ್ ಹಿಂಗೆ ಮಾಡ್ದ? ಹಾಂ, ಸುಮ್ ಸುಮ್ಮನೆ ಯೇಸು ಕುಸುಂಗ್ ಏನು ಮಾಡೋದು, ಹಿಂಸೆ ಕೊಡೋದು? ಸುಮ್ ಸುಮ್ಮನೆ ಯೇಸು ಕುಸುಂಗ್ ಹೊಡೆಯೋ ರೀತಿಲಿ ಹೋಗೋದು? ಯೇಸು ಕುಸು ಒದೆ ತಿಂದ್ರ? ಯೇಸು ಕುಸುಗೆ ಎಷ್ಟೋ ಸತಿ ಕಲಿ ಹೊಡಿಯೋಕೆ ಬರ್ತಾರೆ, ಎಷ್ಟೋ ಸತಿ ಏಟ್ ಹೊಡಿಯೋಕೆ ಬರ್ತಾರೆ. ಯೇಸು ಕುಸು ಎಲ್ಲ ಕಡೆಗೆ ಏಟ್ ತಿಂದ್ರ, ಕಲ್ಲಿಂದ ಏಟ್ ಕೇಳ್ತಿಂದ್ರ? ಇಲ್ಲ, ತಪ್ಪಿಸ್ಕೊಂಡು ಹೋದ್ರಿ. ವಾಕ್ಯ ಐತೆ ಬೈಬಲ್ನಲ್ಲಿ, ಅವ್ರ ಮಧ್ಯದಲ್ಲಿ ಹಾದಿ ಹೋದನು ತಪ್ಪಿಸ್ಕೊಂಡು ಅಂತ ವಾಕ್ಯ ಇದೆ. ಇದೇ ಥರ ನಮಗೆ ಯಾರು ವಾಕ್ಯ ಸಾರ್ಬೇಕಾದ್ರೆ ಒಡೆಗೆ ಬರ್ತಾರೆ ಅಂತಂದರೆ ನಾವು ನಾಜೋಕಾಗಿ ಜಾರ್ಕೊಂಬಿಡ್ಬೇಕು. ಇಲ್ಲೋ ನಾನು ಧೈರ್ಯವಾಗಿ ನಿಂತ್ಕೊಂತೀನಿ, ಧೈರ್ಯವಾಗಿ ನಿಂತ್ಕೊಂಡು ಟೈಮ್ ಐತಪ್ಪ, ಇನ್ನೂ ಅದೆಲ್ಲ ಟೈಮು. ಯೇಸು ಕ್ರಿಸ್ತ ಹೇಳ್ತಾರೆ, ಸರ್ಪಗಳ್ತಾರೆ ನೀವೇನಾಗಿರ್ರಿ? ಚಾಣರಾಗಿರಿ. ಪಾರಿವಾಳಗಳ್ತಾರೆ ಏನಾಗಿರಿ? ನಿಷ್ಕಪಟರಾಗಿರಿ. ಹಂದಿಗಳ ಮುಂದೆ ನಾಯಿಗಳ ಮುಂದೆ ಮುತ್ತುಗಳನ್ನ ಹಾಕಕ್ ಹೋಗ್ಬಿಡಿ, ಸೀಳಾಕ್ಬಿಡ್ತವೆ. ಯಾರಿಗೆ ಕೇಳಂತ ಕಿವಿ ಇದೆಯೋ ಅವ್ರಿಗೆ ಮಾತ್ರ ಏನು ಮಾಡಿ ಸುವಾರ್ತೆನ ಹೇಳಿ. ಯೇಸು ಕ್ರಿಸ್ತ ಹಿಂಗೆ ತಾನೆ ಮಾಡಿದ್ದು? ಎಲ್ಲರಿಗೂ ಮಾಡಿದ್ರ? ಎಲ್ಲರಿಗೂ ಹೋಗಿ ಹೇಳಿದ್ರ? ಹಾಂ, ಯಾರಿಗೂ ವಾಕ್ಯ ಆಸಕ್ತಿ ಇತ್ತೋ ಅದೇ ಥರ ಅದರ. ಅದಕ್ಕೆ ಸೇತಾನ ಹೆಂಗಪ್ಪ ಅಟ್ಯಾಕ್ ಮಾಡ್ತಾನೆ ದೇವ್ರ ಮಕ್ಕಳನ್ನ, ಏನ್ರಿ ಯಾರು ಸತ್ಯ ಕೇಳೋರು, ಸತ್ಯ ಕೇಳ್ದಿರೋರ ಮುಖಾಂತರ ಸತ್ಯ ಕೇಳೋರ್ದು ಏನು ಮಾಡ್ತಾನೆ, ಅಟ್ಯಾಕ್ ಮಾಡ್ತಾನೆ. ಯಾಕೆ? ಸತ್ಯ ಕೇಳಿರೋರ್ಗು ಸತ್ಯ ಕೇಳಿದವ್ರಿಗೆ ವ್ಯತ್ಯಾಸ ಏನಾಗಿದೆ ಇದೆ, ವ್ಯತ್ಯಾಸ ಮಾಡಿ. ಇಷ್ಟೆಲ್ಲ ಪಾಠ ನಾವು ಸಿಸ್ಟಮೆಟಿಕ್ ಆಗಿ ಕೇಳಿರ್ಬೇಕಾರೆ, ಹಾಂ, ಬೇರೆ ಥರ ಉಪದೇಶಗಳಿಗೂ ಇಲ್ಲಿರೋಂಥ ದೇವ್ರ ಹಾಕಕ್ಕೆ ವ್ಯತ್ಯಾಸ ಐತ ಇಲ್ವಾ? ಅವ್ರಿಗೂ ಇವ್ರಿಗೆ ಏನಾಗಿರ್ತಾರೆ ವ್ಯತ್ಯಾಸ ಗುಣಲಕ್ಷಣಗಳಲ್ಲಿ, ಮಾತಲ್ಲಿ, ಯೋಚನೆಗಳಲ್ಲಿ ಇರ್ತಾರೆ. ಸೇತನ ಅಂಥವ್ರು ನಿಪೇಕ್ಷನ ಅಟ್ಯಾಕ್ ಮಾಡಿದ್ರಿ. ಆದಾಮ್ನ ಅಟ್ಯಾಕ್ ಮಾಡ್ಬೇಕು, ಹೆಂಗೆ ಅಟ್ಯಾಕ್ ಮಾಡ್ದ? ಆದಾಮ್ನ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ, ಚೆನ್ನಾಗಿ ಗೊತ್ತು. ಹಂಗಾರೆ ಆದಾಮ್ನ ಬೀಳಿಸ್ಬೇಕು ಅಂದ್ರೆ ಏವಾಳ್ನ ಬೀಳಿಸ್ಬೇಕು ನೋಡಿ ಫಸ್ಟ್. ಏವಾಳ್ ಬಿದ್ದರೆ ಅಟಾಮ್ಟಿಗೆ ಆದಾಮ್ ಏನಾಗ್ತಾನೆ? ಬಿದ್ದೋಗ್ತಾನೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಬಿಡಿದ್ರೆ ಇಂಥ ಒಂದು ಶತ್ರು, ಇಷ್ಟು ಕ್ಲೆವರ್ ಆಗಿರೋ ಶತ್ರುನ ನಾವು ಹೇಗೆ ಫೈಟ್ ಮಾಡೋದು ಅಲ್ವರ, ಹೇಗಪ್ಪ ಫೈಟ್ ಮಾಡೋದು ಅಂತ ಅಪೋಸ್ಟಲ್ ಪೌಲ್ ನಮ್ಗೆ ಹೇಳ್ಕೊಡ್ತಾರೆ. ಇಲ್ಲಿ ಎಫೆಸರ್ಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಓದೋಣ. ಎಫೆಸರ್ಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ, ಏನ್ರಿ ಓದೋಣ ಅಂತೀನಿ. 11ನೇ ವಾಕ್ಯ, 12ನೇ ವಾಕ್ಯ.
ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ.
ಧರಿಸಿಕೊಳ್ಳಿರಿ. ನಾವು ಸರ್ವಾಯುಧಗಳೇ ಮಾಡ್ಬೇಕು ಇವಾಗ, ಧರಿಸ್ಕೊಳ್ಬೇಕು. ಶೇತಾನ ಎದುರಿಸ್ಬೇಕು ಅಂತಂದ್ರೆ ಅದರ ನಾವು ಫೈಟ್ ಮಾಡಬೇಕು, ಗೆಲ್ಲಬೇಕು, ನಿಂತ್ಕೋಬೇಕು ಅಂತಂದ್ರೆ ಏನ್ ಮಾಡಕ್ ನಾವು ಹಿಂದರ್ಸ್ಕೋಬೇಕು. ಏನದು ಓದಿ. ಹಾ,
ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ.
ನೋಡ್ರ, ಆಕಾಶದಲ್ಲಿಂದ ದುರಾತ್ಮನ ಸೇಮ್ ಇರೋದಾಗಿ ನಮ್ಮ ಹೋರಾಟ ಆಗಿರ್ಬೇಕು. ಈಸಿನ ಒಬ್ಬ ದೇವದೂತನ ಫೈಟ್ ಮಾಡ್ಬೇಕಾದ್ರೆ ಈಸಿನ. ಅದು ಎಂಥ ದೇವದೂತ, ವಂಚಕ ಅದರ ಆಪಾದಕ ದೂತನ ಇವನ್ನ ಜಯಿಸ್ಬೇಕು. ಸುಮ್ಮನೆನ ನಾವೇ ಮಾಡೋಕೋ, ನಮಗೆ ಜ್ಞಾನ ಬೇಕ್ರಿ. ಅದಕ್ಕೆ ದೇವ್ರು ಹೆಂಗ್ ಕೊಟ್ಟಾರೆ, ಒಳ್ಳೆ ಡ್ರೆಸ್ಸೇ ಕೊಟ್ಬಿಟ್ಟವ್ರೆ. ನೋಡಿ ಡ್ರೆಸ್ ಹೆಂಗಿದೆ ಅಂತ ಮುಂದಕ್ಕೆ ಓದಿ. ಹಾಂ, 13ರಿಂದ ಹಿಡ್ದು ಏನ್ರಿ 18ವರೆಗೂ. ಹ್ಞೂ,
ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೆ ಮಾಡಬೇಕಾದದ್ದೆಲ್ಲವನ್ನ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ.
ನೋಡ್ರ, ಕಠಿಣ
ಸತ್ಯವೇ
ಯುದ್ಧ. ನಾನು ಡ್ರೆಸ್ ಹಾಕೊಂಡ್ಬಿಡ್ತೀನಿ, ಕಂಫರ್ಟಬಲ್ ಆಗಿರ್ತೀನಿ. ಸೇತನ ಒಂದು ಸೇತನ ಬಿದ್ದೋಗ್ಬಿಡ್ತಾನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಹಿಂಗಂತೀನಿ, ಪಟ್ಟ ಅಂತ ಸೇತನ ಬಿದ್ದೋಗ್ಬಿಡ್ತಾನೆ. ಹಂಗಲ್ಲ ಕೊಟ್ಟಿದ್ದ ಅಲ್ಲಿ ಕಠಿಣ ಯುದ್ಧ ರೀ, ಸಖತ್ತಾ ಯುದ್ಧ ನಡೀತದೆ. ಇದಕ್ಕೆ ಒಳ್ಳೆ ಡ್ರೆಸ್ ಹಾಕೊಬೇಕು, ಟಿಪ್ ಟಾಪ್ ಆಗಿ ಗಟ್ಟಿಯಾಗಿ ಗಟ್ಟಿ ಶಾಲೆಗೆ ಏನ್ರಿ ರೆಡಿ ಆಗಿರ್ಬೇಕು. ಹೆಂಗಂತ ರೆಡಿ ಆಗಿರ್ಬೇಕು, ಏನ್ ಬಟ್ಟೆ ಹಾಕೊಬೇಕಂತೆ. ಇವಾಗ ಓದಿ ಮುಂದಕ್ಕೆ. ಹಾ,
ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು
ಸತ್ಯಮಂತ ನಡುಕೊಟ್ಟೆ ರೀ. ನಡುಕೊಟ್ಟೆ ಹೆಂಗ ಬೆಲ್ಟ್ ತಲದಲ್ಲಿ ಕಚ್ಚಿ ಹಾಕೊಂಡ್ಬಿಟ್ಟ ಅಂದ್ರೆ ನೈಟಿ ತರ ಬಟ್ಟೆ ಇರೋದು ಗೌನು, ಸೆಂಟ್ರಲ್ಲಿ ಮಾಡೋ ಟವಲ್ ತರ ಹಾಕೊಂಡು ಗಟ್ಟಿಗೆ ಬಿಗಿ ಕಟ್ಕೊಂಡ್ಬಿಡ. ಏನು ಗೊತ್ತಾ, ಹಂಗೆ ಕಚ್ಚಿ ಹಾಕೊಂಡ್ರೆ ಧೈರ್ಯವಾಗಿ ಕೆಲಸ ಮಾಡ್ಬೋದ್ರಿ, ಬಿದೋಗಲ್ಲ. ಇವಾಗ ಹೆಣ್ಮಕ್ಳು ಹೇಳ್ಬೇಕು, ಉದಾಹರಣೆಗೆ ಹೇಳೋದು, ಹೆಣ್ಮಕ್ಳು ಕೆಲಸ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಸೀರೆ ಗಂಟು ಹಾಕೊಂತಾರೆ ಗೊತ್ತಾ. ಏನಕ್ಕೆ ರಭಸವಾಗಿ ಕೆಲಸ ಮಾಡ್ಬೋದು, ಬಿದೋಗಲ್ಲ. ಇಲ್ಲ ಏನಾಗ್ತಾರೆ, ಕೆಲಸ ಮಾಡೋಕ್ಕಾಗ್ತದೆ ಕಂಫರ್ಟಬಲಾಗೆ ಇಲ್ವರ. ಅದೇ ಥರ ಸತ್ಯದಲ್ಲಿ ದೇವ್ರ ಮಕ್ಕಳು ದೃಢವಾಗಿ ಬಿಗಿಯಾಗಿ ನಿಂತ್ಕೊಬೇಕ್ರಿ. ಬಿಗಿಯಾಗಿ ನಿಂತ್ಕೊಂಡ್ರೆ ಸೇತಾ ನಮ್ಮನ್ನು ಟಚ್ ಮಾಡೋಕ್ಕೆ ಆಗಲ್ಲ ರೀ. ನೆಕ್ಸ್ಟ್ ಆಮೇಲೆ. ಹಾಂ,
ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು
ಏನಪ್ಪ ಎರಡನೇದು, ನೀತಿ ಎಂಬಂಥ ವಜ್ರ ಕವಚ. ಯೇಸು ಕ್ರಿಸ್ತ ಮುಖಾಂತರ ನೀತಿವಂತಿಕೆ ಬಂದಿದೆ ನಮಗೆ. ಆ ನೀತಿನ ಯಾವತ್ತೂ ಬಿಡಬಾರ್ದ್ರಿ, ನಮ್ಮ ರಕ್ಷಕನ ಯಾವತ್ತೂ ಬಿಡಬಾರ್ದು. ಗಟ್ಟಿ ಹಿಡ್ಕೊಬೇಕು ನಮ್ಮ ರಕ್ಷಕ. ನೀತಿ, ಆ ನೀತಿ ವಸ್ತ್ರ, ಬಟ್ಟೆ ಇಲ್ಲಾಂದ್ರೆ ಏನೋ ನಮ್ಮ ಚಿಂದಿ ಬಟ್ಟೆಗಳು ಹೆಂಗೈತೆ, ನಿಂತ್ಕೊಳಕ್ಕಾಗಲ್ಲ ದೇವ್ರ ಮುಂದೆ ಅಲ್ವರ. ಆಮೇಲೆ ನೆಕ್ಸ್ಟ್,
ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ.
ಎಂಥ ಕೆರೆ ಹಾಕೊಂಡು ಇರಬೇಕು, ಸಿದ್ಧವಾದ ಎಂತಾರೆ ಮನಸ್ಸಿನ ಕೆರೆ ಅದರ ಏನು ಸಮಾಧಾನ ಸುವಾರ್ತೆ. ಯಾರೋ ಮನೆಗೆ ಹೋಗ್ಬೇಕು ಸುವಾರ್ತೆ ಸರಿ ಮಾಡಕ್ಕೋ. ಹಾಂ, ನೀವು ಯೇಸು ಕ್ರಿಸ್ತ ನಂಬ್ರಿ, ನಿಮ್ಮ ರಕ್ಷಣೆ ಸಿಗ್ತಾರೆ. ನಮ್ದಿದ್ರೆ ಎಲ್ಲಿ ಹೋಯ್ತೀರಾ, ನಾರ್ಕಕ್ಕೆ ಹೋಯ್ತೀರಾ ಅಂತೆಲ್ಲದಲ್ಲ. ನಮ್ದಿರಿದ್ರು ನಿಮಗೆ ದೇವರೊಂದು ಯೋಜನೆ ಮಾಡಿದ್ದಾರೆ. ಆತ್ಮ ಎರಡನೇ ಬರುವಿಕೆಯಲ್ಲಿ ಭೂಲೋಕದ ರಕ್ಷಣೆ ಏನಾಗಿದೆ, ಇದೆ ಸಮಾಧಾನ ಸುವಾರ್ತೆ ಹೇಳ್ಬೇಕ್ರಿ. ಎಷ್ಟು ಜನ ಎಷ್ಟು ಮನೆ ಸತ್ತೋಗವ್ರೆ, ಅವ್ರೆಲ್ಲ ಎಷ್ಟು ದುಃಖ ಪಡ್ತಾ ಇರ್ತಾರೆ. ಯಾರೋ ಸಂತೋಷಪಟ್ಟು ಕೇಳಿದ್ರ, ಅಯ್ಯೋ ನಮ್ಮ ಯಜಮಾನ ಸತ್ತೋಗ್ಬಿಟ್ರಿ, ಸ್ವರ್ಗಕ್ಕೆ ಹೋಗೋರ್ರಿ, ದೇವ್ರ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ರಿ 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 ಅಂತ ಯಾರು ಖುಷಿ ಪಟ್ಟವ್ರ. ಅವ್ರಿಗೋಗಿ ಏನು ಮಾಡಬೇಕು, ಹೇಳಬೇಕು ನಿಮ್ಮ ಯಜಮಾನ್ರು ಎಲ್ಲೂ ಹೋಗಿಲ್ಲ ರೀ, ಸಮಾಧಿನ ಮಲಗಿದ್ದಾರೆ, ಎದ್ದು ಬರ್ತಾರ್ರಿ, ಕ್ರಿಸ್ತನ ಧ್ವನಿ ಕೇಳೋಂಥ ಕಾಲ ಬರ್ತಾರೆ. ಅವ್ರಿಗೆ ಮಾಡಿಬಿಡಿ, ನಿಮ್ಮ ಜೊತೆಗೆ ಬರ್ತಾರೆ, ನಿಮ್ಮ ಅಪ್ಪ ಅಮ್ಮನ ಜೊತೆಗೆಲ್ಲ ಒಟ್ಟಿಗೆ ಇರ್ತಾರೆ ಅಂತಂದ್ಬೇಕಾರೆ. ಅವ್ರು ನೋಡಿ ಮಖದಲ್ಲಿ ಹೆಂಗೆ ಕಳೆ ಬರ್ತಾರೆ, ಎಷ್ಟು ಖುಷಿ ಇರ್ತಾರೆ. ಸಮಾಧಾನದ ಸುವಾರ್ತೆ, ಈ ಕೆರೆ ಇರ್ಬೇಕು ನಮಗೆ. ಕೆರೆ ಹೊಡೆದು ಬಿಡ್ತೀನಿ ಹೇಳ್ತಾರಲ್ಲ, ಧೂಳು ಹೊಡೆದು ಬಿಡ್ತೀನಿ ನಮ್ಮ ಮಾತು ಕೇಳಲ್ಲ ಅಂತಂದರೆ ಧೂಳು ಏನು ಒದರೋದು. ಅಯ್ಯೋ, ಅದು ದೇವ್ರು ನೋಡ್ಕೊಂತಾರಪ್ಪ, ನಮ್ಮ ಕೆಲಸ ಅಲ್ಲ ಅಲ್ಲ. ರಾಮ್ ನೆಕ್ಸ್ಟು. ಹಾಂ,
ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ಳಿರಿ.
ನಂಬಿಕೆ ಎಂಬ ಗುರಾಣಿ ಅದರ ನಂಬಿಕೆ ಇರಬೇಕ್ರಿ ಗುರಾಣಿ. ಇಲ್ಲ ಅಂದರೆ ಆ ಕಾಲದಲ್ಲಿ ಈ ಬುಲೆಟ್ ಪ್ರೂಫ್ ಇದ್ದಂಗೆ ಆ ಕಾಲದಲ್ಲಿ. ಅದರ ಏನೋ ಬಾಣಿಗೆ ಬಿಟ್ಟರೆ ತಡೀದಿಕ್ಕೆ ಏನು ಬೇಕು ಗುರಾಣಿ. ನಂಬಿಕೆ ಇದ್ರೇನೆ ಸೇತಾನಿನ ಎಲ್ಲ ಕೆಟ್ಟ ಆಲೋಚನೆಗಳು ಜಯಿಸೋದಿಕ್ ಸಾಧ್ಯ ರೀ. ಆಮೇಲೆ ನೆಕ್ಸ್ಟು. ಹಾಂ,
ಆದುದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಅನುಸರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು
ಕೆಡುಕನ ಎಲ್ಲ ಅಗ್ನಿಯಸ್ತ್ರಗಳನ್ನ ಜಯಿಸೋದಿಕ್ಕೆ ಶಕ್ತರಾಗ್ತಾರೆ. ಯಾಕೆ ಗುರಾಣಿ ಇಟ್ಟರೆ ಅಗ್ನಿಯಸ್ತ್ರಗಳು ಬಿಡ್ತಾ ಇತ್ತು ನೋಡ್ರೆ. ನಂಬಿಕೆ ಇರಬೇಕು ರೀ, ಯೇಸು ಕ್ರಿಸ್ತ ಮಾಡೋ ನಂಬಿಕೆ. ವಾಕ್ಯದಲ್ಲಿ ಬರೆದಿದೆಯಲ್ಲ, ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದುಕೋದಿಲ್ಲ ಅಂತ ಬರೆದಿದೆಯಲ್ಲ, ದೇವ್ರನ್ನ ಶೋಧಿಸ್ಬಾರ್ದು ಅಂತ ಬರೆದಿದೆಯಲ್ಲ, ನಿಮ್ಮ ದೇವ್ರನ್ನ ಬಿಟ್ಟರೆ ಬೇರೆ ಯಾರನ್ನು ಆರಾಧಿಸ್ಬಾರ್ದು ಬರೆದಿದೆಯಲ್ಲ ಅಂತ ಹೇಳ್ತಾರೆ. ನೋಡಿದ್ರ ಎಲ್ಲ ಬರೆದಿದೆ ಬರೆದಿದೆ ಅಂತ ನಂಬಿಕೆ, ನಂಬಿಕೆ ಎಂಬಂತ ಗುರಾಣಿ ಅದರ ನೆಕ್ಸ್ಟ್ ಆಮೇಲೆ. ಹಾ,
ರಕ್ಷಣೆ ಎಂಬ ಸ್ಥಿರಸ್ತ್ರಾಣವನ್ನು ಹಿಡ್ಕೊಂಡು
ರಕ್ಷಣೆ ಎಂಬ ಶಿರಸ್ಥಾನ. ಯುದ್ಧಕ್ಕೆಲ್ಲ ರೆಡಿ ಆಗ್ಬಿಡ್ತೀರಿ, ತಲೆಗೆ ಹೆಲ್ಮೆಟ್ ಇಲ್ಲ ಹೋಗ್ಬಿಟ್ಟಾನೆ, ತಲೆ ಮೇಲೆ ಯಾರು ಒಂದು ನೋಡಿದ್ರೆ ಮುಂದೆ ಪಟ್ಟದ ಓಡಾಗ್ಬಿಡ್ತಾರೆ. ಏನಿರ್ಬೇಕು ತಲೆ, ರಕ್ಷಣೆ ರಕ್ಷಣೆ ಎಂಬುವಂಥ ಸ್ಥಿರಸ್ತ್ರಾಣ. ಪರಲೋಕ ರಕ್ಷಣೆ ಸ್ಥಿರವಾಗೈತೆ ತಲೆಯಲ್ಲಿ, ಭೂಲೋಕದ ರಕ್ಷಣೆ ಕೂಡ ಐತೆ ಅಂತ ಐತೆ ಮೈಂಡಲ್ಲಿ. ಈ ಒಂದು ಎಲಿಮೆಂಟು ಕರೆಕ್ಟಾಗಿ ಹಾಕೊಬೇಕು, ಬೆಲ್ಟ್ ಹಾಕೊಂಡಿರ್ಬೇಕು ಕ್ಲೀನಾಗಿ. ಆಮೇಲೆ
ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ.
ದೇವರ ವಾಕ್ಯ ಎಂಬಂತ ಕತ್ತಿ.
ಕತ್ತಿ
ಎಷ್ಟೋ ಜನ ಕತ್ತಿ ಇದೆ, ಶಾರ್ಪಾಗೆ ಇಲ್ಲ, ಓದೋದೇ ಇಲ್ಲ ಬೈಬಲ್ನ. ಅದರ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂತಂದರೆ ಮ್ಯಾಥ್ಯೂ ತೆಗೀರಿ ಅಂದರೆ ಇವ್ರು ಡ್ಯಾನಿಯಲ್ ತೆಗೆದಿರ್ತಾರೆ. ಕತ್ತಿ ಹಿಂಗಿರ್ಬೇಕು, ಚೂಪಾಗಿರ್ಬೇಕು. ಅದರ ಸೇತಾನಿಗೆ ಸುಮ್ಮನೆ ಅಂದರೆ ಮುಂಚೆ ಪಚ್ಚಂಗೆ ಏನಬೇಕು ಹಂಗೆ ಕುಯ್ಕೊಂಡು ಹೋಗ್ಬಿಡ್ಬೇಕು. ಅದರ ಶಾರ್ಪಾಗಿರ್ಬೇಕು ರೀ, ದೇವ್ರ ವಾಕ್ಯದಲ್ಲಿ ದೇವ್ರ ಮಕ್ಳು ಹೆಂಗಿರ್ಬೇಕು, ಪಳಗಿರ್ಬೇಕು ರೀ. ಅದರ ಇವನ್ನ ಅಪೋಸ್ತಲ ಪೌಲ್ ಹೇಳ್ತಾರೆ, ಕಾಲ ನೋಡ್ಬೇಕಾದ್ರೆ ನೀವು ಏನಾಗಬೇಕಾಯ್ತು, ಬೋಧಕರಾಗಿ ಹೋಗಿತ್ತು. ಆದರೆ ಮತ್ತೊಬ್ಬರು ನಿಮಗೆ ಮೂಲ ಉಪದೇಶಗಳು ಹೇಳ್ಬೇಕಲ್ಲ ಅಂತಂತ ಹೇಳ್ತಾರೆ. ದೇವ್ರ ವಾಕ್ಯದಲ್ಲಿ ದೇವ್ರ ಮಕ್ಳು ಏನಾಗಬೇಕು, ಬೆಳೆದಿರ್ಬೇಕು ರೀ. ಕೂಸುಗಳಾಗಿದ್ದು ಯವನಸ್ಥರಾಗಿ ಏನಾಗಬೇಕು, ಪುರುಷರಾಗಬೇಕು, ಗಟ್ಟಿಯಾದ ಆಹಾರ ತಿನ್ನೋರಾಗಿರ್ಬೇಕು ನಾವು. ಆಮೇಲೆ
ನೀವು ಪವಿತ್ರಾತ್ಮ ಭರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ.
ಪ್ರಾರ್ಥಿಸಿ
ಇದರಲ್ಲಿ
ನೋಡ್ರ ಇದರಲ್ಲಿ ಏನಾಗಿರ್ಬೇಕಂತೆ,
ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ.
ಎಚ್ಚರವಾಗಿರ್ರಿ. ನೋಡ್ರ ಈ ತರ ಸೇತನ ವಿಚಾರ ಏನಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ನಾವು ದೇವರಿಗೆ ಯೋಗ್ಯವಾಗಿದ್ದರೆ ದೇವರು ನಮಗೆ ಮೊದಲನೇ ಪುನರ್ತನ ಯೇಸು ಕ್ರಿಸ್ತನ ದೇಹಕ್ಕೆ ಅಂಗವಾಗಿ ಮಾಡ್ತಾರೆ. ಅವಾಗ ಏನಾಗ್ತೀರಿ, ಸ್ತ್ರೀಯ ಸಂತತಿ ಆಗ್ತೀರಿ. ಆ ಸ್ತ್ರೀಯ ಸಂತತಿ ಆದರೆ ಸರ್ಪದ ತಲೆನ ಸೇತನ ತಲೆನ ಏನು ಮಾಡ್ತಾರೆ, ಜಜ್ಜ್ ಆಗ್ತಾರೆ. ದೇವರು ಅದಕ್ಕೇ ವೇಯ್ಟ್ ಮಾಡ್ತಿರೋದು. ಓದ್ಬಿಡಿ ಅಂತ ರೋಮಾಪುರದಲ್ಲಿ 16:20 ಓದಿ, ರೋಮನ್ 16:20.
ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲು ಕೆಳಗ ಕೆಳಗೆ ಹಾಕಿ ತುಳಿಸಿ ಬಿಡುವನು.
ನೋಡ್ರ ಶೀಘ್ರವಾಗಿ ಯಾರಿಗೆ ಹೇಳ್ತಾರೆ ಇದು, ಇದು ಲೋಕದಲ್ಲಿ ಹೇಳ್ತಾರ. ನಿಮ್ಮ ಕಾಲ್ ಕೆಳ ಅಂದ್ರೆ ಯಾರ ಸ್ತ್ರೀಯ ಸಂತತಿ ಆಗ್ತಾರೋ ಅವ್ರ ಕಾಲ್ ಕೆಳ ಹಾಕ್ಬಿಟ್ಟು ಅತಿ ಶೀಘ್ರದಲ್ಲೇ ಮಾಡ್ತಾರೆ ದೇವರು ಸೇತನ ನಾಶ ಮಾಡ್ತಾರೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಲೇ. ಈ ತರ ಅನೇಕ ವಿಚಾರಗಳು ಸತ್ಯವೇದದಲ್ಲಿ ನಮ್ಗೆ ಮಾಡೋರೆ, ನಮ್ಮ ಶತ್ರು ಬಗ್ಗೆ ನಮ್ಗೆ ಮಾಡೋರೆ ಕೊಟ್ಟಾರೆ. ಅದರಿಂದ ಮುಂದೆ ಬರೋ ದಿನಗಳಲ್ಲಿ ನಾವು ನಮ್ಮ ಶತ್ರು ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇದ್ದು ಅವ್ರೆಲ್ಲ ಕೊಡುವಂತ ಎಲ್ಲಾ ಶೋಧನೆಗಳನ್ನ ಏನ್ ಮಾಡೋಣ, ಜಯಿಸೋದಕ್ಕೆ ಪ್ರಾರ್ಥನೆ.